ರೂಪಿ ಭಗವದ್ ಅವತಾರತ್ವೇನ ಅನ್ಯತ್ರ ಉಚ್ಯಂತೆ. ಇದೆಲ್ಲ ಹೇಳೋದಕ್ಕೊಂದು ಕಾರಣ ಇದೆ. ಬ್ರಹ್ಮಾದಿ ದೇವತೆಗಳು ಭಗವದ್ ಅವತಾರ ಅಂತ ಕೆಲವು ಕಡೆ ಹೇಳ್ತಾರೆ. ಅದಕ್ಕೆ ಅರ್ಥ ಆವೇಶ ಅಂತ ಅರ್ಥನೇ ಹೊರತು ಸಾಕ್ಷಾತ್ ಅಂತ ಅರ್ಥ ಅಲ್ಲ. ದೇಹಿ ಕಿಮತ್ರ ಆದಿಶಬ್ದೇನ ಗೃಹೀತ ಉತ ಅವತಾರಾಹ ಏವ ಇತ್ಯಪೇಕ್ಷಾಯಾಮಃ ಬ್ರಹ್ಮೇತಿ. ಅವರಲ್ಲಿ ವಿಶೇಷ ಆವೇಶ ಉಂಟು. ಬ್ರಹ್ಮರುದ್ರವು ಶೇಷ ವಿಭು ಇತ್ಯಾದಿಗಳೆಲ್ಲ ವಿಶೇಷ ಆವೇಶಗಳನ್ನು ಹೊಂದಿದವರು. ಇತ್ಯಾದ್ಯ ವಿಷ್ಣುನ ಆವಿಷ್ಟಾಹ ಭಿನ್ನಾಹ ಸಂಸಾರಿಣೋ ಹರೇ. ಅವರೆಲ್ಲ ದೇವರಲ್ಲ, ದೇವರಿಂದ ಆವಿಷ್ಟರಾದವರ ಹೊರತು ದೇವರಲ್ಲ. ಆ ದೃಷ್ಟಿಯಲ್ಲಿ ಬ್ರಹ್ಮಾದಿಗಳು ಕೂಡ ವಿಷ್ಣುವಿನ ಅವತಾರ ಅಂತ ಹೇಳಿರ್ತಾರೆ. ಅದು ಆವೇಶನೇ ಹೊರತು ಸಾಕ್ಷಾತ್ ರೂಪ ಅಲ್ಲ ಅಂತ ಹೇಳೋದಕ್ಕೆ ಸ್ಪಷ್ಟೀಕರಣ. ಈ ಕಿಮತ್ರ ಆದಿಶಬ್ದೇನ ಗೃಹೀತ, ಅದಕ್ಕೆ ಉತ್ತರ, ತರ್ಹಿ ಅವತಾರತ್ವೋಕ್ತೆ ಹೇ ಕಾಗತಿ ರೀತ್ಯತಃ ವಿಷ್ಣುನಾಯಿ. ಅವರೆಲ್ಲ ಅವತಾರ ಅಂತ ಹೇಳೋದಕ್ಕೆ ಕಾರಣ ವಿಷ್ಣುವಿನ ಆವೇಶ ಹೊಂದಿರೋದಕ್ಕೆ ಹೊರತು ಬೇರೆ ಅಲ್ಲ. ಇನ್ಚಾರ್ಜ್ ಅನ್ನು ಆಫೀಸರ್ ಅಂತ ತಾತ್ಕಾಲಿಕ ಹ್ಯಾಕ್ ಕರೀತಾರೆ. ಹಾಗೆ ಲೋಕದೃಷ್ಟಿಯಲ್ಲಿ ಅಷ್ಟೆಲ್ಲ ಹೇಳಿ ಎಲ್ಲರಿಗೆಲ್ಲ ಹೇಳ್ತಾ ಕೊಡೋದಿಲ್ಲ. ಅದು ಹೆಡ್ ಇದ್ದ ಅಂದ್ಬಿಡ್ತಾರೆ ಅಷ್ಟೇ. ಯಾವುದೋ ಪ್ರಸಂಗ ಬಂದಾಗ ಇನ್ಚಾರ್ಜ್ ಅಂತಾರೆ ಹೊರತು ಎಲ್ಲರೂ ಇನ್ಚಾರ್ಜ್ ಅಂತ ಹೇಳ್ಕೊಂಡು ಓಡಾಡೋದಿಲ್ಲ. ಅದೇ ರೀತಿಯಲ್ಲಿ ಬ್ರಹ್ಮಾದಿಗಳನ್ನ ಅವತಾರ ಅಂತ ಕರೆದು ಬಿಡ್ತಾರೆ. ವಿಶೇಷ ವಿಚಾರ ಮಾಡಿದಾಗ ಆವೇಶ ಅವ ಸಾಕ್ಷಾತ್ ರೂಪ ಅಲ್ಲ ಅಂತ ಗೊತ್ತಾಗುತ್ತೆ. ಪುರಾಣಗಳಲ್ಲಿ ಎಲ್ಲರಿಗೂ ತಿಳಿದು ಕಾಮನ್ ಆಗಿ ಹೇಳೋದ್ರಿಂದ ಕೆಲವು ವಿಷಯಗಳನ್ನು ಬಿಡಿಸಿ ಹೇಳೋದಿಲ್ಲ. ಅದನ್ನು ನಾವು ಬೇರೆ ಕಡೆಯಿಂದ ಅರ್ಥ ಮಾಡ್ಕೋಬೇಕೇ ಹೊರತು ಅಲ್ಲಿ ಹೇಳಿದ್ದಾರೆ ಅಂತೇಳಿ ಅಪಾರ್ಥ ಮಾಡಿಕೊಳ್ಳೋ ಕಾರಣ ಇಲ್ಲ. ಮುಂದುವರಿಸಿ ಹೇಳ್ತಾರೆ, ಆವೇಶ ವಿಶೇಷತೆಯ ತದುಕ್ತಿ ರೀತಿ ಆಶಯ. ಎಲ್ಲರಲ್ಲೂ ಭಗವತ್ ಸನ್ನಿಧಾನ ಇದೆ, ಬಿಂಬರೂಪಿ ಪರಮಾತ್ಮನ ಸನ್ನಿಧಾನ. ಅದರಲ್ಲಿ ವಿಶೇಷವಾಗಿರೋದ್ರಿಂದ ಅವರನ್ನು ಅವತಾರ ಅಂತ ಕರೀತಾರೆ. ಸಾಕ್ಷಾತ್ ಅವತಾರ ಎವ ಕಿಮ್ನ ಸ್ಯುಹ ಇತ್ಯತಃ ಸಂಸಾರಿಣ. ಅವರು ಸಾಕ್ಷಾತ್ ಅವತಾರ ಯಾತಕ್ಕಲ್ಲ ಅಂದರೆ ಅವರು ಸಂಸಾರಿಗಳು. ಇವತ್ತು ವಾಯುದೇವರಾಗಿದ್ದರು, ಮಂಬದೇವಿ ಬಂದು ಉನ್ಮುಕ್ತರಾಗ್ತಾರೆ. ಅಂದಮೇಲೆ ಅವರನ್ನು ಸಾಕ್ಷಾತ್ ಅವತಾರ ಅಂತ ಕರೀಲಿಕ್ಕಾಗೋದಿಲ್ಲ. ಮತ್ಸ್ಯ ರೂಪಿ ಪರಮಾತ್ಮ ಮುಕ್ತನಾಗ್ತಾರೆ ಅಂತ ಯಾರು ಹೇಳಿಲ್ಲ. ಕೂರ್ಮ ಮುಕ್ತನಾಗ್ತಾರೆ ಅಂತ ಹೇಳೋದಿಲ್ಲ. ಪರಮಾತ್ಮ ರೂಪಗಳೇ ಅವು. ಬ್ರಹ್ಮರುದ್ರಾದಿ ದೇವತೆಗಳಿಗೆ ಮುಂದೆ ಮುಕ್ತರಾಗ್ತಾರೆ ಅಂತ ಹೇಳಿದಾಗ ಅವರಿಗೆ ಮುಕ್ತರಲ್ಲ ಅಂತ ಸ್ಪಷ್ಟವಾಗೋದ್ರಿಂದ ಸಾಕ್ಷಾತ್ ಅವತಾರ ಅಂತ ಹೇಳೋದಕ್ಕೆ ಬರೋದಿಲ್ಲ. ತೇಷ್ವೇವ ಇತಿ ಶೇಷ ಸನತ್ಕುಮಾರ ಅನಿರುದ್ಧ ಶಕ್ರ ಯಮಾದಿ ಯಮ ಅಶ್ವಿಷು ತೇಷೋ ಅಂಬೋದಕ್ಕೆ ಇವರೆಲ್ಲ ಅರ್ಥ ತಗೋಬೇಕು. ತೇಷೋ ಅಂದರೆ ಯಾರ್ಯಾರೋ, ಕೆ ಶೇಷ ಸನತ್ಕುಮಾರ ಅನಿರುದ್ಧ ಶಕ್ರ ಯಮ ಅಶ್ವಿಷು. ಅಶ್ವಿ ಅಂದರೆ ಅಶ್ವಿನಿ ದೇವತೆಗಳು. ಇವರಲ್ಲೆಲ್ಲ ಕೂಡ ಪರಮಾತ್ಮ ವಿಶೇಷ ಆವೇಶ ಇಟ್ಟಿದ್ದಾನೆ. ಪುನರಾವೇಶ ಇಷ್ಯತೆ. ಮತ್ತೆ ಲಕ್ಷ್ಮಣ ಶೇಷ ಲಕ್ಷ್ಮಣ ಕಾಮ ಸನತ್ಕುಮಾರ ಭರತ ಅನಂತ ಅನಿರುದ್ಧ ಶತ್ರುಘ್ನ ಬಲ ಬಲರಾಮ ಪ್ರದ್ಯುಮ್ನ ಅನಿರುದ್ಧ ನರ ಅರ್ಜುನ ಯುಧಿಷ್ಠಿರ ನಕುಲ ಸಹದೇವತ್ವೇನ ಜಾತೇಶು ಇತ್ಯರ್ಥ. ಮೂಲ ರೂಪದಲ್ಲಿಟ್ಟಿರೋ ಹಾಗೆ ಪುನರಾವೇಶ ಉಚ್ಚ ರೂಪದಲ್ಲೂ ಸನ್ನಿಧಾನ ಇಟ್ಟಿದ್ದಾನೆ. ಆವೇಶದಲ್ಲಿ ಮತ್ತೆ ಸನ್ನಿಧಾನ ಇಟ್ಟಿದ್ದಾನೆ. ಆದ್ದರಿಂದ ಅವರಿಗೊಂದು ವಿಶೇಷ ಮಹಿಮೆ ಬಂತು. ಅಷ್ಟೇ ಹೊರತು ಅವರ್ಯಾರೋ ಸಾಕ್ಷಾತ್ ದೇವರಲ್ಲ. ಅರ್ಜುನಾದಿ ಚತುರ್ಷು ನೈಕ ಪ್ರಕಾರ ಆವೇಶ ಇತ್ಯಾಹ ಸ್ವಲ್ಪ ಇತಿ. ಅರ್ಜುನಾದಿಗಳಲ್ಲಿ ಒಂದೇ ಪ್ರಕಾರ ಆವೇಶ ಇಲ್ಲದೇನೆ ಕೆಲವೊಮ್ಮೆ ವಿಶೇಷ ಆವೇಶ, ಈ ರೀತಿ ವ್ಯತ್ಯಾಸವನ್ನು ತೋರಿಸ್ತಾನೆ. ಅವತಾರಾಣಾಂ ಅನವತಾರತ್ವೇನ ಅವತಾರ ಅನವತಾರಾಣಾಂ ಅವತಾರತ್ವೇನ ಜ್ಞಾನಂ ಸಂಕರ ಜ್ಞಾನಂ. ಏನು ಹೇಳಿದರು, ಇಷ್ಟೆಲ್ಲ ವಿಷಯ ಹೀಗಿರೋದ್ರಿಂದ ಸರಿಯಾಗಿ ತಿಳ್ಕೊಳ್ಳದೆ ಸಂಕರ ಜ್ಞಾನಿನಃ ತತ್ರ ಪಾತಸ್ತಮಸಿಚ ಧ್ರುವಂ. ಸಂಕರ ಜ್ಞಾನಿಗಳಿಗೆ ಅಂಧಂತಮಸ್ಸಿನಲ್ಲಿ ಪಾತ ಆಗುತ್ತೆ ಅಂತ ಹೇಳಿದರು. ಸಂಕರ ಜ್ಞಾನಿಗಳು ಅಂದರೆ ಏನು ಅರ್ಥ ಹೇಳ್ತಾರೆ, ಅವತಾರಾಣಾಂ ಅನವತಾರತ್ವೇನ. ಅವತಾರ ಆಗಿರೋದನ್ನು ಅವತಾರ ಅಲ್ಲ ಅಂತ ತಿಳಿಯೋದು. ಉದಾಹರಣೆಗೆ ವೇದವ್ಯಾಸ ರೂಪ ಮೊದಲಾದ ರೂಪಗಳನ್ನು ಅವತಾರ ಅಲ್ಲ ಅಂತ ತಿಳಿಯೋದು. ಆಮೇಲೆ ಅದೇ ರೀತಿ ಅನವತಾರಾಣಾಂ ಅವತಾರತ್ವೇನ, ಯಾರು ಅವತಾರ ಪೃಥ್ವಿ ಮೊದಲಾದ್ರೆ ಅವತಾರ ಅಲ್ಲ ಅವರು, ಅವತಾರ ಅಂತ ತಿಳಿಯೋದು. ಅವಲ್ಲಿ ಏನಂತ ಸಂಕರ ಜ್ಞಾನಿನಃ ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋದು. ಇದನ್ನು ಅದಕ್ಕೆ ಅದು ಇದಕ್ಕೆ ಸೇರಿಸಿಕೊಡೋದಕ್ಕೆ ಸಂಕರ ಜ್ಞಾನ ಅಂತ ಕರೀತಾರೆ. ಆ ರೀತಿ ಮಾಡಿಕೊಡೋದು ಜ್ಞಾನಂ ಸಂಕರ ಜ್ಞಾನಂ. ಇದು ಹೈಬ್ರಿಡ್ ಎಂಬುದು ಕೂಡ ಸಂಕರನೇ, ಹೈಬ್ರಿಡ್ ಅಂತ ಕರೀತಾರಲ್ಲ ಸಂಕರ. ಅದರಲ್ಲಿ ಏನಾಗುತ್ತೆ ನೋಡೋದು, ಕ್ವಾಂಟಿಟಿ ಜಾಸ್ತಿ ಇದ್ರೂ ಕೂಡ ಕ್ವಾಲಿಟಿ ಡೌನ್ ಆಗ್ತಾ ಹೋಗುತ್ತೆ. ಅವರಿಗೆ ಕ್ವಾಂಟಿಟಿ ತೋರಿಸೋದಕ್ಕೋಸ್ಕರ ಆಗಿ ಮಾಡಿ ಕೊನೆಗೆ ಕ್ವಾಲಿಟಿ ಇಲ್ಲದಾಗ ಮಾಡಿಕೊಂಡು ಕೊನೆಗೆ ಕ್ವಾಂಟಿಟಿನೂ ಹೋಗಿಬಿಟ್ಟು ನಾಶ ಆಗಿಬಿಡುತ್ತೆ. ಅದು ಎಲ್ಲೂ ಯಾವುದನ್ನು ಸಹಜವಾಗಿರೋದಕ್ಕೆ ನಾವು ವಿರುದ್ಧ ಹೋಗಬಾರ್ದು. ಪರಮಾತ್ಮ ಯಾವುದನ್ನು ಮಾಡಿರ್ತಾನೆ ಅದು ವ್ಯವಸ್ಥೆ ಇರುತ್ತೆ. ವ್ಯವಸ್ಥೆಯನ್ನು ಕೆಲಸಕ್ಕೆ ಹೋದ್ರೆ ಏನಾಗುತ್ತೆ, ಅದು ಮುಂದೆ ಆ ಕಾಲಕ್ಕೆ ಒಳ್ಳೆಯದಾದಂತೆ ಕಂಡರೂ ಕೂಡ ಅಲ್ಟಿಮೇಟ್ಲಿ ಇದಾಗೋದು ಕೆಟ್ಟದ್ದೇ. ಅದಕ್ಕೆ ಭಾರಿ ಹುಷಾರಾಗಿರು. ಯಾವುದನ್ನು ಪ್ರಕೃತಿ ಮಾಡಿಲ್ಲ ಅದನ್ನು ಮಾಡೋದಕ್ಕೆ ಹೋಗಬಾರ್ದು. ಪ್ರಕೃತಿ ಬೇಕು ತಾನೇ ಮಾಡಿಬಿಡ್ತಾ ಇತ್ತಾಗಲೇ. ಇವತ್ತು ನಮಗೇನು ಬೇಕು ಪ್ರಕೃತಿ ಎಲ್ಲ ಕೊಡ್ತಾ ಇದೆ. ಈಗ ಅದರಲ್ಲಿ ಮತ್ತೇನೋ ಅಡ್ಡ ಮಾಡಲಿಕ್ಕೆ ಕೊಟ್ಟರೆ ಏನಾಗುತ್ತದೆ, ಅಪಾಯಕ್ಕೆ ಕಾರಣ ಆಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಪ್ರಕೃತಿ ಮಾಡಲಾರ್ದನ್ನು ಮಾಡ್ತೇವೆ ಅಂತ ಹೋಗಿದ್ದಕ್ಕೆ ಅದು ಅನಾಹುತ. ಅದು ಪ್ರಕೃತಿ ತನ್ನ ನಮ್ಮ ನೆಸ್ಸಿಟಿ ನಮಗಿಂತ ಯಾರಿಗೆ ಗೊತ್ತು, ಮಗುವಿಗಿಂತ ನೆಸ್ಸಿಟಿ ಮಗುವಿನ ನೆಸ್ಸಿಟಿ ಯಾರಿಗೆ ಗೊತ್ತು, ತಾಯಿ. ಪ್ರಕೃತಿ ತಾಯಿ, ತಾಯಿಗೆ ನಮಗೇನು ಬೇಕು ಏನು ಬೇಡ ಸ್ಪಷ್ಟ ಗೊತ್ತಿದೆ. ಇಷ್ಟಾದ್ರೆ ನಾವು ವಿರುದ್ಧವಾಗಿ ಹೋದಾಗ ಏನಾಗುತ್ತದೋ ಅದು ನಮಗೆ ಅಪಾಯಕ್ಕೆ ಕಾರಣ ಆಗುತ್ತೆ. ಅದೇ ಹೇಳ್ತಿರೋದು ಬೇಡ ಅಂತ ಹೇಳ್ತಿರೋದು, ಬೇಡ ಏನಾಗುತ್ತೆ ಅದ್ರಿಂದ ಕೊನೆಗೆ ನಿಯಂತ್ರಣ ತಪ್ಪಿ ಬಿಡುತ್ತೆ, ಪ್ಲಾಸ್ಟಿಕ್ ಮಾಡಿ ಹಾಕ್ಬಿಟ್ಟು ಇವ್ರ ಕಂಟ್ರೋಲೇ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಿಂದ ರಾಕ್ಷಸ ಅಂತೀವಲ್ಲ ಆ ಥರ ತಾನು ಸೃಷ್ಟಿ ಮಾಡಿದ್ದಕ್ಕೆ ತಾನೇ ಬಲಿಯಾಗೆ ಎಷ್ಟೋ ಪ್ರಶ್ನೆ ಕೊಡಬಾರ್ದು. ಅದಕ್ಕೆ ಯಾವಾಗಲೂ ಕೂಡ ಇದರಲ್ಲಿ ಒಳ್ಳೇದು ಮಾಡೋದು ತಪ್ಪಲ್ಲ, ಒಳ್ಳೆ ಗೊಬ್ಬರ ಹಾಕಿ ಅವೆಲ್ಲ ಮಾಡೋದು ಒಳ್ಳೆಯದು ಅಂದ್ ಬಿಟ್ಬಿಟ್ಟು ಈ ರೀತಿ ಮಾಡ್ಲಿಕ್ಕೆ ಹೊರಟಾಗ ಅದು ವಸ್ತುವಿನ ಸ್ವರೂಪನೇ ಬದಲಾಗಿಬಿಟ್ಟಾಗ ಏನಾಗುತ್ತೆ, ಅದು ಭಯಾನಕವಾದ ಕೆಲಸಕ್ಕೆ ಕಾರಣ ಆಗುತ್ತೆ. ಇವರೆಲ್ಲ ಹಿರಣ್ಯ ಕಶ್ಮೀರದವರೆಲ್ಲ ಆ ರೀತಿ ಮಾಡಿನೇ ಪ್ರಕೃತಿ ನಿಮಗೆ ವಿರುದ್ಧ ಹೋಗೋದಕ್ಕೆ ಹೋದ ಏನಾಯ್ತು, ಅದು ಲೋಕನಾಶಕ್ಕೆ ಕಾರಣ ಆಯ್ತು. ವಿರುದ್ಧಗತಿ ಪ್ರವಾಹನ ಎದುರಿಸಿ ಹೋದರೆ ಹೋಗ್ತಾನೆ, ಪ್ರವಾಹ ಸರಿ ಹೋಗಿ ಮುಂದೆ ಹೋಗ್ತಾ ಇರ್ತಾನೆ, ಆಪೋಸಿಟ್ ಹೋದರೆ ಮುಣಿಸ್ಬಿಡುತ್ತೆ. ಅದಕ್ಕೆ ಪ್ರವಾಹಕ್ಕೆ ಎದುರು ಹೋಗೋದು ಹೇಗೋ ಪ್ರಕೃತಿಗೆ ವಿರುದ್ಧ ಹೋಗಬಾರ್ದು. ಪೋಷಕ ಹೋಗ್ಬೋದು ತಪ್ಪಲ್ಲ, ವಿರುದ್ಧ ಹೋದರೆ ತಪ್ಪು. ಏವಂ ಸ್ವಯಂ ಯುವದ ಮುಷ್ಟಿ ಇಷ್ಟು ಹೇಳಿ ಶಂಕರ ಜ್ಞಾನಿಗಳಿಗೆ ಸಾಮಾನ್ಯ ನಾಶ ಅಲ್ಲ, ಅಂಧಂತಮಸ್ಸಿನಲ್ಲೇ ಬಿಡ್ತಾರೆ ಅಂತ ಹೇಳಿದರು. ಮುಂದೆ ಹೇಳ್ತಾರೆ, ತಿಷ್ಟರು ತಾವ ಏವಂ ಸ್ವಯಂ ಎಂಬ ಯುಕ್ತಿಯರುಕ್ತ್ವ ಶೋಕೋ ನಕಾರೇ ಇತಿ ಉಕ್ತಂ. ಈಗ ಅನೇಕ ಯುಕ್ತಿಗಳನ್ನು ಪರಮಾತ್ಮ ತಿಳಿಸಿ ಶೋಕಪಡಬೇಕಾಗಿಲ್ಲ ಅಂತ ಹೇಳಿದ. ತತ್ರ ದೇಹನಾಶಸ್ಯ ಅವಶ್ಯಂ ಭಾವಿತ್ವಂ ಯದುಕ್ತಂ ತನ್ನ ಅಸ್ಮಾಭಿಹಿ ಸಾಧ್ಯಂ ಅಪಿತು ಭವತೋಪಿ ಸಿದ್ಧಂ. ದೇಹನಾಶ ಅನ್ನೋದು ಹಾಗೇ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದು ತಿಳ್ಕೊಂಡಾದರೂ ಸುಮ್ಮನೆ ಇರಬೇಕಲ್ಲ ನೀನು. ಹುಟ್ಟಿದವನಿಗೆ ಸಾವು ಇವತ್ತು ಎಲ್ಲರಿಗೂ, ಇವತ್ತಿನ ಜನಕ್ಕೂ ಏನು ಗೊತ್ತಿದೆ? ಹುಟ್ಟಿದವನಿಗೆ ತನಗಿಲ್ಲ ಅಂತ ತಿಳ್ಕೊಂಡ್ರೆ ಕೂಡ ಉಳಿದವರಿಗೆ ಗೊತ್ತಿದೆ ತಿಳ್ಕೊಂಡ್ಬಿಡ್ತಾನೆ. ತಾನು ಮಾತ್ರ ನಿತ್ಯ ಅನ್ನೋ ಭ್ರಮೆಗೊಳಗಾಗ್ತಾನೆ, ಉಳಿದವರಿಗೆ ಸಾವಿದೆ ಅಂತ ತಿಳ್ಕೊಂಡೇ ತಿಳ್ಕೊಂಡಿದ್ದಾನೆ. ಅಂದಮೇಲೆ ಮತ್ತೆ ಶೋಕ ಪಡಬೇಕು. ಅಪಿತು ಭವತೋಪಿ ಸಿದ್ಧಂ, ನಿನಗೂ ಸಿದ್ಧಾನೆ. ತೇನೈವ ಶೋಕೋ ನಕಾರೈತಿ ತೇನೆ, ಅವನಿಗೆ ಹಿಂದಿನವ್ರು ಹೋಗಿರೋದು ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ, ಈಗಾಗಲೇ ಜೊತೆಗಾರರು ಹೋಗ್ತಿರೋದು ಕಾಣಿಸ್ತಾ ಇದೆ. ಅಂದಮೇಲೆ ಮುಂದವರು ಹೋಗೇ ಹೋಗ್ತಾರೆ, ಆದ್ದರಿಂದ ಅದು ಸಾವನ್ನು ತಪ್ಪಿಸ್ಲಿಕ್ಕಾಗೋದಿಲ್ಲ. ಯುದ್ಧ ಬಿಡೋದರಿಂದ ಸಾವು ತಪ್ಪೋದಾಗಿದ್ದರೆ ಮುಂದೆ ಯೋಚನೆ ಮಾಡ್ಬೋದು, ಯುದ್ಧ ಸಾವು ಹೇಗೂ ತಪ್ಪೋದಿಲ್ಲ. ಯುದ್ಧ ಬಿಟ್ಟಿದ್ದು ಅಷ್ಟೇ ಹೊರತು ಸಾವಂತೂ ಬಂದೇ ಬಂತು. ಆ ಸಾವನ್ನು ಸಕಾರವಾಗಿ ತಂದರೆ ಪುಣ್ಯ ಬರ್ತಾ ಇತ್ತು. ತೇನೈವ ಶೋಕೋ ನಕಾರ್ಯ ಇತ್ಯುಚ್ಯತೆ ಅಥ ಇದೆ. ಏಕಾಶಿ ಮಾಡಿದ್ರೆ ಸಾಯ್ತೀನಿ ಅಂದರೆ ಮಾಡದೆ ಹೋದರೂ ಸಾಯ್ತೀಯ, ಮಾಡಿದಾರಲ್ಲ ಮಾಡದೆ ಹೋದರೂ ಕೂಡ ಸಾಯ್ತು, ಬೇಗ ಸಾಯ್ತಾರೆ ಇನ್ನೂ ಕೂಡ. ಇವನಿಗಿಂತ ಬೇಗ ಸಾಯೋದ್ರಿಂದ ಸಾಯ್ತೀವಿ ಅನ್ನೋ ಕಾರಣ ಅದಕ್ಕೆ ಅಲ್ಲೇ ಇಲ್ಲ. ತೇನೈವ ಶೋಕೋ ನಕಾರ್ಯ ಇತ್ಯುಚ್ಯತೆ ಅಥ ಇದೆ. ತತ್ರ ಮುಕ್ತಶ್ಯಾಪಿ ಜನನ ಮರಣ ಸದ್ಭಾವಂ ಪರಾಕುರ್ವನ್ನೇವ ಶ್ಲೋಕಂ ವ್ಯಾಚೇಷ್ಟೇ ತಿಷ್ಟತು ಇತಿ. ಆದರೆ ಮುಕ್ತನಿಗೆ ಮಾತ್ರ ಅದಿಲ್ಲ, ಅದಕ್ಕೆ ಮುಕ್ತಿನ ಸಾಧಿಸ್ಬೇಕು ನಾವೇ. ಮುಕ್ತಿ ಆಗದೇ ಇದ್ದವರಿಗೆಲ್ಲ ಹುಟ್ಟು ಸಾವು ತಪ್ಪಿದ್ದಲ್ಲ, ತಪ್ಪಿಸ್ಕೊಡ್ಕರೆ ಒಂದೇ ದಾರಿ ಯಾವುದು? ಮುಕ್ತರಾಗೋದು. ಮುಕ್ತರಾಗಲಿಕ್ಕೆ ಏನು ಬೇಕು? ಹರಿ ಅನುಗ್ರಹ ಬೇಕು, ಹರಿ ಅನುಗ್ರಹ ಜ್ಞಾನ ಬೇಕು, ಜ್ಞಾನಕ್ಕೆ ಏನು ಬೇಕು? ನೀತ ಕರ್ಮಾನುಷ್ಠಾನ ಬೇಕು. ನೀನು ಏತಕರ ಯುದ್ಧ, ಅದಕ್ಕೆ ಯುದ್ಧ ಮಾಡು. ಯುದ್ಧದಿಂದ ಎಲ್ಲಿಗೂ ಉಪಯೋಗ ಆಗುತ್ತೆ ಕೊನೆಗಿದು? ಯಾವ ಸಾವಿಗೆ ಅಳತಾ ಇದ್ದೆಲ್ಲ ಸಾವು ತಪ್ಪಿಸ್ಲಿಕ್ಕೆ ಬರುತ್ತೆ. ಯಾವ ಸಾವು ನಿನಗೆ ಸಮಸ್ಯೆ ಆಗಿದೆ, ಆ ಸಾವು ಸಮಸ್ಯೆ ಆಗದೆ ಇರೋದು ಯಾವಾಗ? ಮುಕ್ತನಾದರೆ. ಮುಕ್ತಿಗಿದೇ ದಾರಿ ಇದು, ಮುಕ್ತಿಗಿದೆ. ಅದು ಪಾಸ್ ಆಗಬೇಕಾದ್ರೆ ಪರೀಕ್ಷೆ ಹೋದ್ರೆ ಪಾಸ್ ಆಗೋದಿಲ್ಲ. ಏನಾಗಬೇಕು ಅವನೀಗ? ಪರೀಕ್ಷೆ ಮಿನಿಮಮ್ ಅದು. ಇವತ್ತು ಸ್ವಕರ್ಮ ಆಚರಣೆ ಮಿನಿಮಮ್, ಸ್ವಕರ್ಣ ಆಚರಣೆ ಮಾಡಿದ್ರೆ ಏನು ಮೋಕ್ಷ ಅಂತ ಬರೋದಿಲ್ಲ, ಮುಂದೆ ಜ್ಞಾನ ಎಲ್ಲ ಬರಬೇಕದು. ಆದರೆ ಹೋಗದೋದ್ರೆ ಬರೋ ಚಾನ್ಸೇ ಇಲ್ಲ. ಅವತ್ತು ವಿದ್ಯೆ ಇಲ್ಲ ಅಂದಮೇಲೆ ಬೆಳೆ ಯೋಚನೆ ಮಾಡೋ ಕಾರಣ ಕೂಡ ಇಲ್ಲ. ಅದರಿಂದಾಗಿನೇ ಕರ್ಮಾಚರಣೆ ಕರ್ಮ ಯೋಗವಾದಾಗ ಜ್ಞಾನಕ್ಕೆ ಸಾಧನ. ಅದನ್ನು ಮಾಡ್ಕೊಳ್ಳೋಂತ ಯೋಚನೆ ಮಾಡಬೇಕು ಹೊರತು ಕರ್ಮ ಬಿಡ ಯೋಚನೆ ಮಾಡಿಕೊಡೋದು. ಬಂದು ಕರ್ಮ ಬಿಟ್ಟ, ಆಮೇಲೆ ಸ್ವಕರ್ಮ ಬಿಟ್ಟ, ಅದರಿಂದ ಮುಖಂದ ಅನಾಥಕ್ಕೆ ಕಾರಣ ಆಯ್ತು. ಹಾಗೆ ಮಾಡಿಕೊಡೋದು. ಯಾರು ಕೆಲಸ ಬಿಡ್ತೀನಿ ಅಂತ ಹೇಳಿದ ತಕ್ಷಣ ಜೀವನಕ್ಕೆ ಏನು ಮಾಡ್ತೀನಿ ಅಂತ ಕೇಳ್ತಾರೆ. ಕೆಲಸ ಬಿಡ್ತೀನಿ ಅಂತ ಹೇಳಿದ ತಕ್ಷಣ ಮೊದಲನೇ ಇದೇನಾಗ ಹೇಗೆ ಬದುಕ್ತಿ ಹಾಗಿದ್ರೆ ಕೆಲಸ ಬಿಟ್ಟರೆ ಬದುಕೆ ಹೇಗಿಲ್ವೋ, ಇವತ್ತು ಕರ್ಮಾಚರಣೆ ಬಿಟ್ಟರೆ ಶರೀರ ಯಾತ್ರಾ ಅಪಿಚತೆ ನ ಪ್ರಸಿದ್ಧೇ ಅದು ಅಕರ್ಮಣಃ. ಶರೀರ ಯಾತ್ರೆ ಜೀವನ ಯಾತ್ರೆ ನಿಂತು ಹೋಗುತ್ತಾ, ಆದ್ದರಿಂದ ಕರ್ಮ ಮಾಡಬೇಕು. ಮತ್ತು ಯಾವ್ದಾರ ಕರ್ಮ ಮಾಡಿದರೆ ಬಂಧಕ ಆಯಿತು. ಯಾವ ಕರ್ಮ ಮಾಡಬೇಕಾಗ? ನೇತ ಮಾಡಬೇಕು. ನೇತ ಕರ್ಮ ಮಾಡೋದು ಅಲ್ಲಿಗೂ ಬಂಧಕ ಆಗ ಸಂಘ ಬಂದರೆ ಅರ್ಪಣೆ ಮಾಡಬೇಕು. ಈಗ ಒಂದೊಂದು ಹೇಗೆ ಮೋಕ್ಷದ ದಾರಿಯನ್ನು ತೋರಿಸಿರೋದ್ರಿಂದ ಕರ್ಮ ಬಿಡೋದು ಉಪಾಯ ಅಲ್ಲ, ತಪ್ಪು ಕರ್ಮ ಮಾಡೋದು ಉಪಾಯ ಅಲ್ಲ ಇತ್ಯಾದಿ. ಅದು ಬಿಟ್ಬಿಡಿ ಅಂತ ಹೇಳ್ತಾರೆ ಅವರು. ಅದರಿಂದ ತಪ್ಪು ಪರೀಕ್ಷೆಗೆ ಆಗ ಹೇಗೆ ಪಾಸ್ ಆಗ ಪರೀಕ್ಷೆಗೆ ಹೋಗಬೇಡ ಅಂದ್ರೆ ಆಗ ಅಂದರೆ ಇದು ನಿಮ್ಮ ಬೇಸಿಕಲಿ ಆಮೇಲೆ ಗೊತ್ತಾದ್ರೆ ಏನು ಮಾಡೋಕ್ಕೆ ಬರುತ್ತೆ, ಹೋಯ್ತು ಕಥೆ. ಅಥ ಚ ಇತ್ಯಸ್ಯ ಅರ್ಥಃ ತಿಷ್ಠತು ಇತಿ ತಥಾಪಿ ಇತಿ ಅನೂದ್ಯ ತಾವನ್ಮಾತ್ರ ಅಜ್ಞಾನೇನಾಪಿ ಇತಿ ತಾವನ್ಮಾತ್ರ ಜ್ಞಾನೇನಾಪಿ ಇತಿ ವ್ಯಾಖ್ಯಾತಂ. ಅದಕ್ಕೆ ನಿಮಗಿಷ್ಟು ಗೊತ್ತಿದ್ದರೂ ಕೂಡ ದುಃಖ ಪಡೋ ಕಾರಣ ಇಲ್ಲ. ನಿತ್ಯಪದಸ್ಯ ನಿತ್ಯಂ ಅವಾ ನಿಯಮವಾಚಿತ್ವೇ ಬಾನಾಭಾವಾತ್ ಕಥಂ ನಿಯಮೇನ ಇತಿ ವ್ಯಾಖ್ಯಾಯತೆ ಇತ್ಯತಃ ವ್ಯಾಖ್ಯಾಯಿತ್ಯತಃ ನಿತ್ಯಮಿತಿ. ನಿತ್ಯಕ್ಕೆ ನಿಯಮ ಅಂತ ಅರ್ಥ ಯಾತಕ್ಕೆ ಮಾಡಿದರೆ ಅಂದರೆ ಕೊಟೇಶನ್ ಕೊಟ್ಟರು. ನಿತ್ಯಂ ಸನಾತನಂ ಪ್ರೋಕ್ತಂ ನಿತ್ಯಂ ನಿಯತಮೇವ ಚ ಅಂತ ಹೇಳಿ ತಾವು ಹೇಳಿದ್ದಕ್ಕೆಲ್ಲ ಆಧಾರ ಕೊಡೋದು ಆಚಾರ್ಯ ವೈಶಿಷ್ಟ್ಯ ಅದು ನಿತ್ಯಮಿತಿ. ಏವಂ ನಿತ್ಯಪದಸ್ಯ ಉಭಯಾರ್ಥತ್ವೇ ನಿಯಮಾರ್ಥ ಗ್ರಹಣೆ ಕೋ ಹೇತುರಿತ್ಯತಃ ಅತ್ರತು ಇತಿ ಯತ ಅರ್ಥ ಯಥತ್ವ ಅತ್ರತು ನಿಯತಂ ಇಲ್ಲಿ ನಿಯತ ಅಂದ್ರೆ ಸ್ಪಷ್ಟ ಮುಂದೆ ತಾನೇ ಹೇಳ್ತಾನೆ ಮುಂದೆ ಹೇಳಬೇಕಾದ್ರೆ ಅರ್ಥ ನಿತ್ಯ ಜಾತಂ ಅಂತ ಹೇಳಬೇಕಾದ್ರೆ ನಿತ್ಯ ಜಾತ ಅಂದರೆ ನಿಯಮೇನ ಹುಟ್ಟುತ್ತಾನೆ ಸತ್ತವನು ಹುಟ್ಟಿದವನು ನಿಯಮೇನ ಸಾಯ್ತಾನೆ ಅಂತ ನಿಯಮ ಇರೋದರಿಂದ ಆ ಅರ್ಥನೇ ಮಾಡಬೇಕು ಏವಂ ನಿತ್ಯಪದಸ್ಯ ಉಭಯಾರ್ಥತ್ವೇ ನಿಯಮಾರ್ಥ ಗ್ರಹಣೆ ಕೋ ಹೇತುರಿತ್ಯತಃ ಅತ್ರ ತೊಯ್ತಿ ಏತ ಶ್ಲೋಕಾರ್ಥ ವಿವರಣಾತ್ಮಕ ಉತ್ತರ ಶ್ಲೋಕೆ ನಿತ್ಯಪದಸ್ಯ ಧ್ರುವ ಇತಿ ವಿವೃತತ್ವಾದಿತ್ಯರ್ಥ ಈ ಮುಂದಿನ ಶ್ಲೋಕದೊಳಗೆ ಧ್ರುವ ಜಾತಸ್ಯಗಿ ಧ್ರುವ ಅಂತ ಅರ್ಥ ಮಾಡಿದ್ದರಿಂದ ಧ್ರುವ ನಿತ್ಯ ಎರಡು ಪದಕ್ಕೆ ಅರ್ಥ ಇಟ್ಕೊಂಡಾಗ ನಿಯತಾನ ಅರ್ಥನೇ ಬರುತ್ತೆ ಅಂತ ತೋರಿಸಿಕೊಟ್ರು ತಸ್ಮಾತ್ ನಾ ಅತ್ರ ಆಶ್ಚರ್ಯ ಬುದ್ಧಿ ಕರ್ತವ್ಯ ಆದ್ದರಿಂದ ಈ ವಿಚಾರದಲ್ಲಿ ಆಶ್ಚರ್ಯ ಬುದ್ಧಿಯನ್ನು ಮಾಡಿಕೊಡು ಜನನ ಮರಣ ನಿಯಮೋ ಅತ್ರ ಶೋಕ ನಿವಾರಣೆ ಹೇತುತಯ ಉಕ್ತ ಸ್ಫುಟಂ ಪ್ರತಿ ಜನನ ಮರಣ ನಿಯಮ ಅತ್ರ ಶೋಕ ನಿವಾರಣೆ ಜನನ ಮರಣ ನಿಯಮ ಜನ ನಿಯಮ ಸತ್ತವನಿಗೆ ಮರಣ ನಿಯಮ ಹುಟ್ಟಿದವನಿಗೆ ಇದಿರೋದ್ರಿಂದ ಶ್ಲೋಕ ನಿವಾರಣೆ ಹೇತುತಯ ಉಕ್ತ ಶ್ಲೋಕ ನಿವಾರಣೆ ಶೋಕ ಹೋಗ್ಲಿಕ್ಕೆ ಅದೊಂದು ಕಾರಣ ಅನಿವಾರ್ಯವಾದದ್ದರ ಬಗ್ಗೆ ದುಃಖಿಸಿ ಉಪಯೋಗ ಇಲ್ಲ ಸ್ಫುಟಂ ಪ್ರತೀಯತೆ ಪ್ರಾಗ್ ಅಭಿಪ್ರೇತೆ ಜೀವಸ್ಯ ಅಸ್ವಾತಂತ್ರ್ಯ ಚ ಹೇತುತಯಾಭಿಮತ ಇತಿ ಭಾವೇನ ತಸ್ಮಾದಿತಿ ಅದರಲ್ಲಿ ನಮಗೆ ಗೊತ್ತಾಗೋದೇನು ಹುಟ್ಟಿದವನು ಸಾವು ತಪ್ಪಿದ್ದಲ್ಲ ಸತ್ತವನು ಹುಟ್ಟಿದ ತಪ್ಪಿದ್ದಲ್ಲ ಅಂದರೆ ಇದನ್ನು ಮಾಡೋ ಇನ್ನೊಂದು ವ್ಯಕ್ತಿ ಇದೆ ನಾವು ಅಸ್ವತಂತ್ರರು ಅನ್ನೋ ಅಭಿಪ್ರಾಯ ಬಂತಾಗ್ತದೆ ಗೊತ್ತಾಯ್ತಾ ಅಸ್ವಾತಂತ್ರ್ಯ ನಮ್ಮಲ್ಲಿ ಇದೆ ಅಂತ ಗೊತ್ತಾದ ಮೇಲೆ ಅದನ್ನು ಸಾಧ್ಯನೇ ಏನು ಮಾಡೋಕ್ಕೆ ಹೆಲ್ಪ್ಲೆಸ್ ಅಂತ ಹೇಳಿದಾಗ ಸರೆಂಡರ್ ಆಗಬೇಕು ಅವ್ರದ್ದು ಬೇರೆ ದಾರಿ ಇಲ್ಲ ತಸ್ಮಾದಿತಿ ತಸ್ಮಾತ್ ತಸ್ಮಾತ್ ಜನನಾದಿ ನಿಯಮ ಅತ್ರ ಜೀವೇ ಸ್ವಾತಂತ್ರ್ಯ ಬುದ್ಧಿಶ್ಚ ನಕಾರ್ಯ ಇತ್ಯರ್ಥ ಆದ್ದರಿಂದ ಜೀವನದಲ್ಲಿ ಸ್ವಾತಂತ್ರ್ಯ ಬುದ್ಧಿನೂ ಮಾಡಬಾರದು ಶೋಕನೂ ಮಾಡಿಕೊಡೋದು ಸ್ವತಂತ್ರ್ಯ ಯಾರು ಅಂತ ಹುಡುಕಿ ಆತನ ಆರಾಧನೆ ಮಾಡೋದರಲ್ಲೇ ಜಾಣತನ ಇದೆ ಅಂತ ಹೇಳೋದಕ್ಕೆ ಅಷ್ಟೆಲ್ಲ ತಿಳಿಸಿ ಯದಿ ಜೀವೇ ಆಶ್ಚರ್ಯ ಬುದ್ಧಿ ಕಾರ್ಯ ತರ್ಹಿ ಕುತ್ರಾಸೌ ಕಾರ್ಯ ಈಶ್ವರೇ ಇತ್ಯುಕ್ತಮಿತಿ ಚೇತ್ ಸತ್ಯಂ ಕಿಂ ತತೋ ಅನ್ಯತ್ರಾಪಿ ಕ್ವಚಿದಿತಿ ಆಶಂಕ್ಯ ತತ್ ಪರಿಹಾರತ್ವೇನ ಉಕ್ತ ಉಪಸಂಹಾರ ರೂಪಂ ಶ್ಲೋಕಂ ಅವತಾರಯತಿ ಕಿಂ ತರ್ಹಿ ಇತಿ ಹಾಗಿದ್ದರೆ ಆಶ್ಚರ್ಯ ಎಲ್ಲಿ ಪಡಬೇಕು ನಾವು ಅಂದರೆ ಜೀವ ಸಾಯೋದು ಆಶ್ಚರ್ಯ ಅಲ್ಲ ಜೀವ ಹುಟ್ಟೋದು ಆಶ್ಚರ್ಯ ಅಲ್ಲ ದೇಹ ತಗೊಂಡು ಬಟ್ ಆಶ್ಚರ್ಯ ಎಲ್ಲಿ ಮಾಡಬೇಕು ಅಂದರೆ ಆ ದೇವರಲ್ಲಿ ಆಶ್ಚರ್ಯ ಅಸ್ವತಂತ್ರವಾದ ಜಗತ್ತನ್ನು ಈಗ ಆಡಿಸ್ತಾನಲ್ಲ ಅವನಲ್ಲಿ ಆಶ್ಚರ್ಯ ಬುದ್ಧಿ ಇರಬೇಕು ಅದೇ ಆಶ್ಚರ್ಯವತ್ ಪಶ್ಚಿತಿ ಶ್ಲೋಕ ಇಲ್ಲೇ ಇರಬೇಕು ಶ್ಲೋಕಗಳೆಲ್ಲ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಂ ಅನ್ಯಶೃಣೋತಿ ತೃತ್ವಾಪೇನಂ ವೇದ ನಚೈವ ಕಶ್ಚಿತ್ ನಿಜವಾದ ಆಶ್ಚರ್ಯ ಬುದ್ಧಿ ಎಲ್ಲಿ ಬರಬೇಕು ಅಂದರೆ ದೇವರಲ್ಲಿ ಸೊ ಎಲ್ಲ ವಂಡರಗಳಿಗೆ ಮೂಲ ವಂಡರ್ ಯಾರು ಪರಮಾತ್ಮ ಕಾರಣಕ್ಕೆ ಕಾರಣ ಹೇಗೋ ಎಲ್ಲ ಆಶ್ಚರ್ಯಗಳಿಗೆ ಮೂಲಭೂತ ಆಶ್ಚರ್ಯ ಪರಮಾತ್ಮನಾದ್ದರಿಂದ ದೇವರಿಗೆ ಆಶ್ಚರ್ಯ ಅಂತಲೇ ಹೆಸರು ಅದಕ್ಕೆ ಧನ್ಯಾಶ್ಚರ್ಯ ಉಪಾಖ್ಯಾನದಲ್ಲಿ ಆಶ್ಚರ್ಯ ಯಾರು ಅಂದರೆ ದೇವರು ಅಂತ ಹೇಳಿದ್ದಾರೆ ನಿಜವಾದ ಆಶ್ಚರ್ಯ ಇವೆಲ್ಲ ಸೆವೆನ್ ವಂಡರ್ಸ್ ಅವೆಲ್ಲ ಅನಂತರ ಮೇನ್ ವಂಡರ್ ಯಾವುದು ಅಂದರೆ ದೇವರೇ ಯಾಕೆ ಆತನ ಗುಣ ಪ್ರತಿಯೊಂದು ಅದ್ಭುತ ಕಂಡಿದ್ದೇನು ಅರ್ಜುನ ಕಂಡಿದ್ದು ಎಲ್ಲದೂ ಕೂಡ ಆಶ್ಚರ್ಯತಮವಾದ ವಸ್ತುಗಳನ್ನೇ ಕಾಣುತ್ತಾನೆ ದೇವರಲ್ಲಿ ಆಶ್ಚರ್ಯಮೇವ ಸಂತಮೇನಂ ಆಶ್ಚರ್ಯವತ್ ಪಶ್ಯತಿ ದೇವರ ಕೆಲವು ವಸ್ತುಗಳು ಆಶ್ಚರ್ಯ ಅಲ್ಲದು ನಮಗೆ ಆಶ್ಚರ್ಯ ಅಷ್ಟೇ ನಿಜವಾಗಲೂ ಆಶ್ಚರ್ಯ ಅಲ್ಲ ಆದರೆ ದೇವರೆಂದ್ರೆ ಆಶ್ಚರ್ಯಮೇವ ಸಂತಮೇನ ಆಶ್ಚರ್ಯವತ್ ಪಶ್ಯತಿ ಆಶ್ಚರ್ಯವಾಗಿರೋದನ್ನು ಬಿಳಿ ಬಣ್ಣ ಬಿಳಿಯಾಗಿ ಕಂಡ್ರೆ ಅದು ಸರಿಯಾದ ಜ್ಞಾನ ಬಿಳಿ ಹಳದಿ ಕಂಡ್ರೆ ಅದು ಡಿಸೀಸ್ ಅದು ಆಶ್ಚರ್ಯ ಅಲ್ಲದ ಆಶ್ಚರ್ಯ ಅಂತ ಕಂಡ್ರೆ ಅದು ಸರಿಯಲ್ಲ ಇವತ್ತು ಆಶ್ಚರ್ಯ ಏನೋ ಆಶ್ಚರ್ಯ ಅಂತ ಹೇಳ್ತಾನೆ ಸೃಷ್ಟಿ ಮಾಡೋ ದೇವರನ್ನೇ ಮರೆತು ಬಿಡ್ತಾನೆ ಅದು ತಪ್ಪಾಯ್ತದ ಇವತ್ತು ಯಾಕೆ ತೀರ್ಥಯಾತ್ರೆ ಮಾತ್ರ ಉದ್ದೇಶ ಏನು ಅಂದರೆ ಜಗತ್ತಿನ ವ್ಯಾಪ್ತಿ ಗೊತ್ತಾಗ್ತಾ ಹೋದಂತೆ ಏನನ್ಸುತ್ತಾಗ ಆ ನದಿಗಳು ಬೆಟ್ಟಗಳು ನೋಡ್ತಾ ನೋಡ್ತಾ ಹೋದಂತೆ ಅಪ್ಪ ಮನುಷ್ಯ ಎಷ್ಟು ಸಣ್ಣವನಂತ ಗೊತ್ತಾಗಿಬಿಡುತ್ತೆ ಊಟ ಮಾಡ್ಲಿಕ್ಕೆ ಸಾಧ್ಯನಾ ಕಲ್ಲು ಹೊರಲಿಕ್ಕೆ ಸಾಧ್ಯನಾ ನೀರು ಹರಿಸ್ಲಿಕ್ಕೆ ಸಾಧ್ಯನಾ ಅಂತ ಕೇಳಿದರೆ ಅದು ಆಶ್ಚರ್ಯ ಇದು ಮಾಡೋ ದೇವರ ಆಶ್ಚರ್ಯ ಅಂತ ತಿಳ್ಕೊಳ್ಳೋದು ತೀರ್ಥಯಾತ್ರೆ ಇತ್ಯಾದಿ ಮಾಡಬೇಕು ಆಗ ಅಷ್ಟೆಲ್ಲ ಮಾಡಿ ಅಂತ ತಿಳ್ಕೊಳ್ಳದೆ ಹೋದರೆ ಮಾಡಿದ್ದು ವೇಸ್ಟ್ ಅದು ಎಲ್ಲ ನೋಡಿದಾಗ ತುಂಬ ನೋಡಿ ಬಂದವಂತೆ ಆ ದೇಶ ಕಂಡವನು ಅಂತ ಹೇಳ್ತಾರೆ ಊರು ಭಾರಿ ಆಶ್ಚರ್ಯ ಅವ್ರನ್ನ ಕೇಳಿ ಎಲ್ಲ ಕಡೆ ತಿರುಗಿ ಬಂದವ್ರು ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅಯ್ಯೋ ಇದಕ್ಕಿಂತ ದೊಡ್ಡ ಬೇಕಾದಷ್ಟು ಇದೆ ಅಂತ ಹೇಳಿದಾಗ ಇವನು ಏನಾಗುತ್ತಾಗ ಇವ್ರ ಜ್ಞಾನದ ಮಿತಿ ಗೊತ್ತಾಗುತ್ತೆ ಸೊ ದೇಶದ ವ್ಯಾಪ್ತಿ ನೋಡೋದಕ್ಕೂ ಕೂಡ ನಮಗೆ ಯಾತ್ರೆ ಉಪಯೋಗಕ್ಕೆ ಬರಬೇಕು ಶಾಸ್ತ್ರ ಓದ್ದಾಗಲೂ ಹಾಗೇನೆ ನಾವು ಇಲ್ಲೆಲ್ಲ ಭೂಲೋಕ ಸಂಚಾರ ಮಾಡಿದಾಗ ಮೆಟೀರಿಯಲ್ ವರ್ಲ್ಡ್ ಕಾಣಿಸ್ತದೆ ಶಾಸ್ತ್ರ ಓದ್ದಾಗ ಸ್ಪಿರಿಚುವಲ್ ವರ್ಲ್ಡ್ ಕಾಣುತ್ತಾಗ ಅದು ಆಶ್ಚರ್ಯ ಆ ರೀತಿ ಯೋಚನೆ ಮಾಡೋದೇ ಹೊರತು ಸುಮ್ಮನೆ ಕೂತಿದ್ರೆ ಕೂಪ ಮಂಡೋಕ ಅಂತಾರಲ್ಲ ಹಾಗೆ ತಾನಿರೋ ಜಾಗನೇ ಭಾರಿ ದೊಡ್ಡದು ಅಂತ ತಿಳ್ಕೊಂಡ್ಬಿಟ್ಟಿರುತ್ತೆ ಇನ್ನೊಂದ್ರ ಕಲ್ಪನೆ ಅದಕ್ಕಿರೋದಿಲ್ಲ ಶಾಸ್ತ್ರ ಓದ್ದವ್ರ ಪ್ರಪಂಚ ಭಾರಿ ಚಿಕ್ಕ ಪ್ರಪಂಚ. ಯಾಕೆ ಯಾವ ವರ್ಲ್ಡ್ ನೋಡ್ತಿರೋದವ್ರು ಬರೀ ಮೆಟೀರಿಯಲ್ ವರ್ಲ್ಡ್ ಅಷ್ಟೇ. ಮೆಟೀರಿಯಲ್ ವರ್ಲ್ಡ್ ಯಾವಾಗಲೂ ಚಿಕ್ಕದೇನೆ, ನಿಜವಾಗಲೂ ದೊಡ್ಡದೇ, ಅದು ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಅತೀಂದ್ರಿಯ ತದಾಗಮಯಿಕ ವಿಜ್ಞೇಯಂ, ಅತೀಂದ್ರಿಯ ಪದಾರ್ಥಗಳಾದ ಧರ್ಮಾದಿಗಳನ್ನು ತಿಳಿಲಿಕ್ಕೆ, ದೇವರನ್ನು ತಿಳಿಲಿಕ್ಕೆ ಇರೋ ಯಾವುದೋ ಸೋರ್ಸೋ ಆಗಮ ಒಂದೇ. ಅದಕ್ಕೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣ ಅಂತ ಎಂದು ಒತ್ತಿ ಹೇಳೋದು. ಆಶ್ಚರ್ಯಮೇವ ಸಂತಂ ಏನಂ ಆಶ್ಚರ್ಯವತ್ ಪಶ್ಯತಿ ನ ಪುನರ್ ಅನಾಶ್ಚರ್ಯಂ. ಅನಾಶ್ಚರ್ಯ ಅಂದರೆ ಆಶ್ಚರ್ಯವಲ್ಲದ್ದನ್ನು ಆಶ್ಚರ್ಯ ಅಂತ ಕರೆ. ಜ್ಞಾನ ತೋರಿಸೋದು, ಜ್ಞಾನ ತೋರಿಸಿ ಮಾಡೋದು ಬೇರೆ, ಲಿಮಿಟೇಷನ್ ತೋರಿಸಿ ಹೇಳೋದು ಬೇರೆ. ಗಗನಂ ಗಗನಾಕಾರಂ ಸಾಗರಂ ಸಾಗರೂಪಂ ಇತ್ಯಾದಿವತ್. ಗಗನ ಹೇಗಿದೆ ಅಂದರೆ ಗಗನ ಇದ್ದ ಹಾಗಿದೆ, ಇನ್ನೊಂದು ಹೋಲಿಕೆ ಕೊಡೋಕ್ಕೆ ಬರೋದಿಲ್ಲ. ಆಕಾಶಕ್ಕೆ ಇನ್ನೊಂದು ದೃಷ್ಟಾಂತ ಇಲ್ಲ, ಆಕಾಶಕ್ಕೆ ಆಕಾಶನೇ ಹೋಲಿಕೆ, ಸಾಗರಕ್ಕೆ ಸಾಗರನೇ ಹೋಲಿಕೆ. ಇತ್ಯಾದಿವತ್ ಅದೇ ದೇವರಿಗೆ ಯಾರು ಹೋಲಿಕೆ? ದೇವರೇನೆ, ಇನ್ಯಾರನ್ನು ದೇವ್ರಿಗೆ ಹೋಲಿಸ್ಬಾರ್ದು. ಇನ್ನೊಂದು ವಸ್ತು ದೇವರಿದ್ದಾಗ ಇಲ್ಲ ಅಂದರೆ ದೇವ್ರು ಯುನೀಕ್ ಅಂತ ಅರ್ಥ. ಅರ್ಥ ಇದೆ, ದೇವರಿದ್ದಾಗ ಇನ್ನೊಂದು ವಸ್ತು ತೋರಿಸ್ಬಿಡಿ ಅಂದರೆ ದೇವರಾಗೋದೇ ಇಲ್ಲ. ಅದಕ್ಕೆ ಲಕ್ಷ್ಮೀಕಾಂತ ಸಮಂತ ತೋಪಿ ಕಲಯನ್ ನೈವೇಶಿ ತುಸ್ತೇ ಸಮಂ ಪಶ್ಯ. ಒಳ್ಳೆಯವಂತು ಒಳ್ಳೆತನ, ದೇವರಲ್ಲಿ ಏನಿಲ್ಲ, ದೋಷ ಇಲ್ಲ, ಇವರಲ್ಲಿ ದೋಷ ಇಲ್ಲ. ಅದಕ್ಕೆ ದೇವರಲ್ಲ, ದೇವರಂತಹ ಮನುಷ್ಯ. ದೇವರಂಥ ಅಂತ ಹೇಳಿದಾಗಲೇ ಏನರ್ಥ ಅರ್ಥ? ಅದಕ್ಕೆ ದೇವರಲ್ಲ ಅಂತಲೇ ಅರ್ಥ. ದೇವರಾಗ ದೇವರಂಥ ಅಂತ, ಅವರೇ ಅವರೇ ಅಲ್ರಿ, ಅವರೇ ಅವರಂಥವ್ರನ್ನ, ಅವರಲ್ಲ ಅವರಂಥವ್ರು, ಗೊತ್ತಾಯ್ತಾ? ಯಾರು ಅವರಿದ್ದಾಗಿದ್ದಿಲ್ಲ, ಅವರೇ ಅಲ್ರಿ, ನಾನೇ ಅವನು ಗೊತ್ತಾಗಲಿಲ್ಲ ಅಂತ ಕೇಳ್ತಾನೆ. ಹೇಳಿತಾ ಅವನೇ ಇಲ್ಲ, ನಾನಲ್ಲ, ಬೇರೆ ತಪ್ಪು ತಿಳ್ಕೊಂಡಿದ್ದೀವಿ ಅಂತ ಹೇಳ್ತಾನೆ. ಅದೇ ರೀತಿ ಸಾಗರವನ್ನು ಸಾಗರ ಅನ್ನಬೇಕು, ಗಗನವನ್ನು ಗಗನ, ದೇವರನ್ನು ದೇವರು. ದೇವರಿಗೆ ದೃಷ್ಟಾಂತ ಕೊಡಿ ಅಂತ ಯಾರಾದರೂ ಕೇಳಿದರೆ, ನಾವು ದೃಷ್ಟಾಂತ ಕೊಟ್ಟರೆ ಸುಮ್ಮನೆ ಅದು ಇಂಡಿಕೇಟ್ ಮಾಡಲಿಕ್ಕೆ ಹೊರತು, ಅದು ಎಂಥ ದೃಷ್ಟಾಂತ ಅಲ್ಲ, ಪರ್ಫೆಕ್ಟ್ಲಿ ಮ್ಯಾಚಿಂಗ್ ದೃಷ್ಟಾಂತ ಕೊಡಲೇಬಾರ್ದು, ಕೊಡೋಕ್ಕೆ ಬರೋದಿಲ್ಲ. ಸಾಮಾನ್ಯ ದೃಷ್ಟಾಂತ ಕೊಡೋದು ಬೇರೆ, ಪರ್ಮನೆಂಟ್ ಕೊಡೋದು ಬೇರೆ. ದೇವ್ರನ್ನ ಕೊಡೋಕ್ಕೆ ಯಾವುದು ಬರೋದಿಲ್ಲ, ಅದರಿಂದ ಆಶ್ಚರ್ಯ ಅಂತಲೇ ಹೇಳಬೇಕು, ಬೇರೆ ಉತ್ತರ ಕೊಡೋಕ್ಕೆ ಬರೋದಿಲ್ಲ. ಇತ್ಯಾದಿವತ್ ಅದನ್ನು ಹೇಳ್ತಾರೆ. ಯದಿ ಜೀವೇ ಈಶ್ವರ ಈಶ್ವರೇ ಇತ್ಯುಕ್ತಮಿತಿ ಚೇತ್ ಸತ್ಯಂ ಕಿಂ ತಥೋ ಅನ್ಯತ್ರಾಪಿ ಕ್ವಚಿತ್ ಇತ್ಯಾಶಂಕ್ಯ ತತ್ ಪರಿಹಾರತ್ವೇನ ಉಕ್ತ ಉಪಸಂಹಾರ ರೂಪಂ ಶ್ಲೋಕಂ ಅವತಾರಯತಿ ಕಿಂ ತರ್ಹೀತಿ. ಇನ್ನೆಲ್ಲಾದ್ರೂ ಕಂಡಿದೆಯಾ ಅಂದ್ರೆ ಎಲ್ಲೂ ಕಂಡಿಲ್ಲ. ದೇವರಲ್ಲಿರೋ ಆಶ್ಚರ್ಯ ಹಿರಿಮೆ ಎಂಬುದು ಬೇರೆ ಎಲ್ಲೂ ಕಾಣೋದಕ್ಕೆ ಸಾಧ್ಯ ಇಲ್ಲ. ಪರಮಾಶ್ಚರ್ಯ ದೇವರು, ನಾನು ಅತ್ರ ಆಶ್ಚರ್ಯೋ ಅನ್ಯ ಏವ. ಈಶ್ವರ ಕೃಷ್ಣ ಏನು ಮಾಡಿದ, ಇನ್ನು ಹಗಲು ಸೂರ್ಯ ಮುಡಿಗೇ ಇಲ್ಲ, ಸೂರ್ಯ ಕಾಣದಂತೆ ಮಾಡಿಬಿಟ್ಟ. ಅದು ಆಯ್ತಾ? ಆ ರೀತಿಯಲ್ಲಿ ಅರ್ಜುನ ಸಾಯಬೇಕಾದ ಬಾಣಕ್ಕೆ ನೆಲ ಒತ್ತಿ ಉಡಿಸಿಬಿಟ್ಟ. ಇದೆಲ್ಲ ಯಾರು ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇರಲಿಲ್ಲ. ಅದಿಷ್ಟು ಕೂಡ ಶ್ರುತಾಯದ ಗದೆ ಎಷ್ಟ ಕೃಷ್ಣನ ಮೇಲೆ ಅವನೇ ತಿರುಗಡೆ ಸತ್ತು ಹೋಗ್ಬಿಟ್ಟ. ಇವೆಲ್ಲ ಬುಡದಕ್ಕಲ್ಲಿ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲದ ಪುಸ್ತಕಗಳನ್ನು ದೇವರು ಮಾಡಿ ತೋರಿಸ್ತಾನೆ. ಅವನ ಆಶ್ಚರ್ಯ ಅಂದರೆ ಒಂದೇ, ಅವನ ಕಾರ್ಯಗಳು ಆಶ್ಚರ್ಯ, ಅವನ ಆಶ್ಚರ್ಯ, ಅವನ ಕಾರ್ಯಗಳೆಲ್ಲ ಆಶ್ಚರ್ಯ. ನಾನು ಅತ್ರ ಆಶ್ಚರ್ಯೋ ಅನ್ಯ ಏವ ಈಶ್ವರಸ್ತು ತತ್ ಸದೃಶ ಏವ ಏವತ್ತು ಯತ್ನ ಸ್ವಯಂ ಆಶ್ಚರ್ಯ ಇತಿ ಪ್ರತೀತೇ ಕಥಂ ಆಶ್ಚರ್ಯೋ ಭಗವಾನ್ ಏವ ಇತ್ಯುಚ್ಯತೆ ಇತ್ಯತಃ ಆಶ್ಚರ್ಯಮಿತಿ. ಇನ್ನೊಂದು ಆಶ್ಚರ್ಯ ಬೇರೆ ಇದೆ, ಅವ್ರು ಹೇಳ್ತಾರಲ್ಲ ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ ಹಾಗೆಲ್ಲ ಹೇಳಬಾರ್ದು, ಇರೋ ಒಬ್ಬನೇ ಭಗವಂತನೇ ಒಬ್ಬ, ಅವನೇ ಆಶ್ಚರ್ಯ. ಆಶ್ಚರ್ಯಮಿತಿ ಮೊದಲೇ ಹೇಳಿದೆ ಆಬ್ಸಲ್ಯೂಟ್ ಸೆನ್ಸ್ನಲ್ಲಿ. ಉಳಿದ ಆಶ್ಚರ್ಯಗಳಲ್ಲಿ ಎಂಥ ಆಶ್ಚರ್ಯ ಅದು ರಿಲೇಟಿವ್ ಸೆನ್ಸ್ನಲ್ಲಿ. ಆದರೆ ದೇವರು ಮಾತ್ರ ನಿರವಧಿಕ ಅನಂತ ಅನವತ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ. ನಿರವಧಿಕ ಅಂದರೂ ಒಂದೇ, ಆಬ್ಸಲ್ಯೂಟ್ ಅಂದರೂ ಒಂದೇ. ಏವಮಪಿ ಯಾವುದೇ ಒಂದು ಕಂಪನಿಗೆ ಪ್ರೈವೇಟ್ ಅಂತ ಹಾಕಿದ್ದಷ್ಟು ಏನಾಗುತ್ತೆ ಅದಕ್ಕೆ? ಲಿಮಿಟೆಡ್ ಅಂದರೆ ಪ್ರೈವೇಟ್, ಗೌರ್ಮೆಂಟ್ ಪ್ರೈವೇಟೆಡ್ ಅಂದರೆ ಅದ್ರ ಪವರ್ ಅನ್ಲಿಮಿಟೆಡ್. ಅದಕ್ಕೆ ದೇವರಿಗೆ ಎಂದೂ ಕೂಡ ಲಿಮಿಟ್ ಹೋಗಬಾರ್ದು. ಆಶ್ಚರ್ಯವದಿತ್ತೇನೇನ ನಾ ಈಶ್ವರಸ್ಯ ಆಶ್ಚರ್ಯವತ್ತಂತ ಪ್ರಶ್ನೆ ಹಾಕ್ಕೊಂಡಿದ್ದಕ್ಕೆ ಬಂತಿದ್ದು. ಆಶ್ಚರ್ಯದಂತೆ ಕಾಣ್ತಾನೆ ಅಂತ ಅರ್ಥ ಮಾಡಬಾರದು. ಆಶ್ಚರ್ಯವತ್ ಪಶ್ಯತೆ ಅಂದರೆ ಆಶ್ಚರ್ಯದಂತೆ ಕಾಣ್ತಾನಲ್ಲ, ಇಲ್ಲಿ ವತ್ ಶಬ್ದಕ್ಕೆ ಏನರ್ಥ? ಏವ ಅಂತ ಅರ್ಥ. ಆಶ್ಚರ್ಯವನ್ನಾಗಿಯೇ ಕಾಣ್ತಾನೆ ಅಂತ ಅರ್ಥ ಮಾಡಬೇಕೇ ಹೊರತು ಆಶ್ಚರ್ಯ ಇದ್ದಾಗೆ ಕಾಣ್ತಾನೆ ಅಂತ ಅರ್ಥ ಅಲ್ಲ. ಇಂಥ ಆಶ್ಚರ್ಯಶ್ಚೈವ ಸತ ಆಶ್ಚರ್ಯ ಆಶ್ಚರ್ಯೋಪಮತ್ವ ಮುಚ್ಚತೆ ಇತಿ ಭಾವ. ಏವಂ ಭಗವದಿತರಸ್ಯ ಸ್ವಾತಂತ್ರ್ಯಂ ಅಂಗೀಕಾರ್ಯಂ. ಇದು ಅದೇ ರೀತಿ ಭಗವದಿತರಸ್ಯ ಸ್ವಾತಂತ್ರ್ಯಂ ಅಂಗೀಕಾರ್ಯಂ. ದೇವರು ಬಿಟ್ಟು ಬೇರೆ ಸ್ವಾತಂತ್ರ್ಯ ಒಪ್ಪಲಕ್ಕಾಗುತ್ತೋ ಅಂದರೆ ಸಾಧ್ಯ ಇಲ್ಲ. ತಶ್ಚೈವ ಸ್ವತಂತ್ರತಾಯಾ ಸ್ವತಂತ್ರತಾಯಾಮ್ ಆಶ್ಚರ್ಯವತಿತಿ ಉಕ್ತಿ ಅಸಂಭವ. ದೇವರನ್ನು ಆಶ್ಚರ್ಯ ಅಂತ ಕರೆದ ಮೇಲೆ ಉಳಿದವರು ಆಶ್ಚರ್ಯ ಅಲ್ಲ ಅಂದಮೇಲೆ ಸ್ವತಂತ್ರನಾದವನು ಆಶ್ಚರ್ಯ, ಉಳಿದವರು ಅಸ್ವತಂತ್ರರು, ಅದಕ್ಕೆ ದೇವರಂತೆ ಆಶ್ಚರ್ಯ ಅಂತ ಕಾಣೋಕ್ಕೆ ಸಾಧ್ಯ ಇಲ್ಲ. ಸೋಪಮಾಯಾ ಪಾಪಿ ಅದರ್ಶನ. ದೇವರು ಅದಕ್ಕೆ ಒಬ್ಬ ದೇವರು ಹೇಗೆ ಆಶ್ಚರ್ಯ ಆಗ್ತಾನೆ ಅಂದರೆ ಎಷ್ಟು ದೀಪ ಮಾಡಿದ ಕೆಲಸ ಒಬ್ಬ ಸೂರ್ಯ ಮಾಡ್ತಾನೆ, ಎಷ್ಟು ಆಶ್ಚರ್ಯ ಅದು. ಎಷ್ಟೆಷ್ಟು ದೀಪದ ಏನೇನು ಮ್ಯಾಕ್ಸಿಮಮ್ ಎಷ್ಟು ವ್ಯಾಟ್ಸ್ ಬೇಕಾದ್ರೂ ಇಮ್ಯಾಜಿನ್ ಮಾಡಿ, ಎಷ್ಟು ಕೋಟಿ ಬೇಕಾದರೂ ಇಡಿ, ಒಬ್ಬ ಸೂರ್ಯನ ಬಂದು ಸಾಧ್ಯ ಇಲ್ಲ. ದೇವರು ಅದಕ್ಕೆ ಸೂರ್ಯನ ಯಾತ್ರಿಗೆ ತೋರಿಸ್ತಾನೆ ಅಂದರೆ ಒಬ್ಬ ದೇವರು ಹೀಗೆಲ್ಲ ಮಾಡ್ತಾನೆ, ಒಬ್ಬ ಸೂರ್ಯ ಮಾಡೋದಿಲ್ಲ ಇವತ್ತು. ಒಬ್ಬ ಸೂರ್ಯ ಜಗತ್ತಿಗೆ ಬೆಳಕು ಕೊಡೋ ಹಾಗೆ ಒಬ್ಬ ಭಗವಂತ ಏನು ಮಾಡ್ತಾನೆ, ಇಡೀ ಜಗತ್ತನ್ನು ನಿಯಂತ್ರಣ ಮಾಡ್ತಾನೆ. ದುಷ್ಟ ನಮಗಿಲ್ಲ ಹೋಗಿರೋ ದುಷ್ಟಾಂತಗಳು ಇಲ್ಲದಂತೆ ಆಗಿಬಿಟ್ಟಿದ್ರೆ ಹೇಗೆ ನಂಬೋದು ಅಂತ ಆಗ್ತಿತ್ತು. ನಂಬಲಕ್ಕೆ ನಮ್ಮ ಎದುರಿಗೆ ವಸ್ತು ಇದೆ, ಅದೇ ರೀತಿ ದೇವರು ನಂಬಿ ಅಂತ ಹೇಳಕ್ಕೆ ಅರ್ಥ ಮಾಡಿ. ಏಕ ಸೂರ್ಯ ಏಕಮೇವ ಅದ್ವಿತೀಯ ಬ್ರಹ್ಮ, ಭಗವಂತ ಒಬ್ಬನೇ. ಅಬ್ಬ ಸುಲಭ ಆಯ್ತಾ. ಸೋಪಮಾಯಾ ಕ್ವಾಪಿ ಅದರ್ಶನಾತ್, ಪರಮಾತ್ಮನಿಗೆ ಇನ್ನೊಂದು ಅಂಥದ್ದೇ ಉಪಮ ಕೊಡಲಿಕ್ಕೆ ಎಂದೂ ಸಾಧ್ಯ ಇಲ್ಲ. ಎಂಥ ಕೇಸ್ ಅಂದರೆ ಗಗನದಂತೆ, ಅದೊಂದು ದೃಷ್ಟಾಂತ ಕೊಟ್ಟು. ತಥಾಚ ಭಗವಾನೇ, ಇವರು ಯಾರು ಕೂಡ ಆಕಾಶಗಳು ಅಂತ ಯಾರು ಕರೆಯೋದಿಲ್ಲ. ಏನಂತ ಕರೀತಾರೆ? ಆಕಾಶ, ಸ್ಕೈಸ್ ಅಂತ ಯಾರು ಕರೆಯೋದಿಲ್ಲ, ಸ್ಪೇಸಸ್ ಅಂತ ಕರೆಯೋದಿಲ್ಲ. ಅದೇನಂತ ಕರೀತಾರೆ ಅದಕ್ಕೆ? ಸ್ಪೇಸ್ ಸ್ಕೈ ಅಷ್ಟೆ. ಅದೇ ರೀತಿ ದೇವರು ಅಷ್ಟೇ ಹೊರತು ದೇವರೆಂದು ಕೂಡ ಏನಲ್ಲ, ಒಬ್ಬನೇ ಹೊರತು ಎರಡು ಮೂರು ದೇವರು ಒಂದು ಅರ್ಥ ಇಲ್ಲ. ಆಫೀಸರ್ಸ್ ಬೇರೆ, ಆಫೀಸರ್ ಅಂತ ಹೇಳಿದ್ರೆ ಚೀಫ್ ಆಫೀಸರ್, ಆಫೀಸರ್ಸ್ ಬೇಕಾ ಅಷ್ಟು ಜನ ಇರ್ಬೋದು, ದೇವತೆಗಳು ಎಷ್ಟು ಜನ ಬೇಕಾದ್ರೆ ಇರ್ಬೋದು, ದೇವರು ಯಾರು? ಒಬ್ಬನೇ. ಸ್ತೋತ್ತಮಾಯಾ ಕ್ವಾಪಿ ಅದರ್ಶನ ತಥಾಚ ಭಗವಾನೇ ವೈತ್ಯವಧಾರಣಾ ಯೋಗ ಇತ್ಯತಃ ಗಗನಮಿತಿ. ಅದಕ್ಕೆಲ್ಲಿ ದೃಷ್ಟಾಂತ ಕೊಡುತ್ತೆ ಅಂದರೆ ದೃಷ್ಟಾಂತ ಇದೆ ಅಂತ ಗಗನ ದೃಷ್ಟಾಂತ ಕೊಟ್ಟರು. ಇತಿವತ್ ಸೋಪಮಾಭಿಧಾನ ಮುಖೇನ ಭಗವದಿತರಸ್ಯ ಸ್ವಾತಂತ್ರ್ಯಾಭಾವೇ ತಾತ್ಪರ್ಯಂ ಮಾತ್ರ ಇತಿ ಭಾವ. ಭಗವದಿತರಸ್ಯ ಸ್ವಾತಂತ್ರ್ಯ ಅಭಾವೇ. ದೇವರ ಆಶ್ಚರ್ಯ, ಉಳಿದ ದೇವರಂತೆ ಆಶ್ಚರ್ಯ ಇಲ್ಲ ಅಂದರು ಒಂದೇ, ದೇವರು ಸ್ವತಂತ್ರ, ಉಳಿದವರು ಯಾರು ಸ್ವತಂತ್ರ ಅಲ್ಲ ಅಂದರು ಒಂದೇನೆ. ತಾತ್ಪರ್ಯ ಮಾತ್ರ ಇತಿ ಭಾವ, ಸಾಗರಂ ಸಾಗರ ಸಮೂಹ. ಸಾಗರ ಅಂದರೆ ಒಟ್ಟು ನವರಬಿ ಸಮುದ್ರ, ಬಂಗಾಳ ಕೊಲೆಗಾಲ ಅದು ಒಂದೇ ಸಮುದ್ರನೇ. ಮತ್ತೆ ಗ್ಯಾಪ್ ಇದೆ ಎಲ್ಲರೂ ಕೂಡ, ಎಲ್ಲೂ ಇಲ್ಲ. ನಮ್ಮ ಕನ್ವೀನಿಯನ್ಸ್ ಏನು ಮಾಡ್ಕೊಂಡಿದ್ದೇವೆ ನಾವೀಗ, ಈ ಕಡೆ ಈ ಓಷನ್ನು ಆ ಓಷನ್ ಅಂತ ಕರಿತೇವೆ ಹೊರತು ಸಮುದ್ರ ಒಂದೇನೆ. ಆ ಅರ್ಥದಲ್ಲಿ ದೃಷ್ಟಾಂತ ಕೊಟ್ಟಿದ್ದು ಅಂತ ಅರ್ಥ. ಸಾಗರಂ ಸಾಗರ ಸಮೂಹ. ಆಶ್ಚರ್ಯೋ ಭಗವಾನ್ ವಿಷ್ಣು ಯಸ್ಮಾನ್ ನೈ ತಾದೃಶ ಕ್ವಚಿತ್. ದೃಷ್ಟಾಂತ ಕೊಡ್ತಾರೆ. ಆಕಾಶ ಹೇಗಿದೆ ಅಂದರೆ ಆಕಾಶ ಇದ್ದಾಗಿದೆ, ಸಮುದ್ರ ಹೇಗಿದೆ ಯಾವ್ದು ಹಿಂದಿನ ಆಯ್ತಲ್ಲ ಅದು ಗಗನಂ ಗಗನಾಕಾರಂ ಸಾಗರಂ ಎಲ್ಲ ಓದಿ ಆಯ್ತಲ್ಲ. ಟೀಕನೆ ಓದ್ತಿ, ಅದನ್ನೇ ಓದ್ತಿರೋದು ಈಗ, ಆ ಟೀಕನೆ ಓದ್ತಾ ಇರೋದು. ಗಗನಮಿವ ಇತರ ಇತಿ ಇವತ್ತು ಸೋಪಮ, ಅದು ಸೋಪಮ ಅಂದ್ರೇನು? ತನಗೆ ತಾನೇ ಉಪಮೆ ಆಗೋದು ಸೋಪಮ. ಒಂದು ಮುಖ ಚಂದ್ರನಂತೆ ಇದೆ. ಯಾವ ಅಲಂಕಾರ ಇದು? ಮುಖವು ಚಂದ್ರನಂತೆ ಇದೆ. ಏನಂತ ಅರ್ಥ ಅದಕ್ಕೆ? ಯಾವ ಅಲಂಕಾರ ಅಂತಾರೆ? ಉಪಮ ಅಲಂಕಾರ. ಗೊತ್ತಾಯ್ತಾ? ಚಂದ್ರನಂತೆ ಇದ್ದಾನೆ, ಅದಕ್ಕೆ ಏನಂತಾರೆ? ಅನನ್ವಯ. ಅದು ಉಪಮಾನೇ. ಯಾವುದೇ ವಸ್ತುವನ್ನು ಇನ್ನೊಂದಕ್ಕೆ ಹೋಲಿಸ್ಬಿಟ್ರೆ ಉಪಮ, ಆ ವಸ್ತುವನ್ನು ಅದಕ್ಕೆ ಹೋಲಿಸ್ಬಿಟ್ರೆ ಅನನ್ವಯ ಅಂತ ಕರೀತಾರೆ. ಅನನ್ವಯ ಬೇರೆ ಅಲ್ಲ, ಉಪಮಾನೇ ಅದು. ಆದರೆ ಅದಕ್ಕೆ ಅದನ್ನು ಹೋಲಿಸಿದಾಗ ಅವರಿಗೆ ಅವರೇ ಸಾಟಿ, ಅದೇನದು? ಅನನ್ವಯ. ಮತ್ತು ಇನ್ನೊಬ್ಬರನ್ನು ಹೋಲಿಸಿಬಿಟ್ಟಾಗ ಅದು ಉಪಮ. ಆ ಉಪಮದ ಪ್ರಭೇದ ಅಷ್ಟೇ, ಎರಡರಲ್ಲೂ ಹೋಲಿಕೆನೇ ಇರೋದು. ಅವರು ಅವರಂತೆ ಇದ್ದಾರೆ, ಗಗನ ಗಗನದಂತೆಯೇ ಇದೆ, ಉಪಮನೆ ಬೇರೆ ವಸ್ತುಗಳು ಅದಕ್ಕೆ ಹೊಲಿಸಿದ್ದಾರಲ್ಲ, ಅದಕ್ಕೆ ಸೋಪಮ. ತನಗೆ ತಾನೇ ಉಪಮೆ ಅಂತ ಹೇಳಿದಾಗ ಅನನ್ವಯ ಅಂತ ಅದಕ್ಕೆ ಹೆಸರು. ಮತ್ತು ಅಲಂಕಾರಕ್ಕೆ ರೂಪಕ, ರೇಕ್ಷೆ, ಉಪಮ, ಅದರಲ್ಲಿ ಅನೇಕ ಸಬ್ ವೆರೈಟಿಗಳು, ಅದರಲ್ಲಿ ಅನನ್ವಯ ಎಂಬುದು ಆ ರೀತಿ ಇರೋ ಪದ. ಭಗವದಿತರಸ್ಯ ಅದಕ್ಕೆ ಸೋಪಮ ಅಂತ ಕರೆದ್ರು ಅಷ್ಟೇ. ಇತರಸ್ಯ ಸ್ವಾತಂತ್ರ್ಯ ಅಭಾವೇ ತಾತ್ಪರ್ಯ ಮತ್ರೇ ಇತಿ ಭಾವ. ಸಾಗರಂ ಸಾಗರ ಸಮೂಹ. ದೇವರೇ ಆಶ್ಚರ್ಯ ಅನ್ನೋದಕ್ಕೆ ಆಶ್ಚರ್ಯವತ್ತ ಅಂತ ಅಲ್ಲಿದೆ. ನೀವು ಆಶ್ಚರ್ಯ ಅಂತ ಅರ್ಥ ಮಾಡಿದಿರಿ, ಅದಕ್ಕೇನು ಆಧಾರ ಅಂದರೆ ಇತಿ ಬ್ರಹ್ಮತರ್ಕೆ ಅಂತ ಕೋಟ್ ಮಾಡಿದೆ. ಆಶ್ಚರ್ಯೋ ಭಗವಾನ್ ವಿಷ್ಣು ಯಸ್ಮಾನ್ ನೈತಾದೃಶ ಕ್ವಚಿತ್ ತಸ್ಮಾತ್ ತದ್ಗೋಚರಂ ಜ್ಞಾನಂ ತದ್ಗೋಚರ ವದೇವತು. ಆಶ್ಚರ್ಯ ಅಂತ ಯಾವಾಗ ಕರಿತೀವಿ ಗೊತ್ತಾ? ಅದು ಯುನೀಕ್ ಆಗಿದ್ದಾಗ. ಇನ್ನೊಂದು ಆ ಪದಾರ್ಥ ಇದ್ರೆ ಆಶ್ಚರ್ಯ ಅಂತ ಯಾರು ಹೇಳ್ತಾರೆ? ಅಯ್ಯೋ ಇಂಥದ್ದು ಬೇಕಾದ ಸಿಗತ್ತೆ ಮಾರಾಯ ಅಂತ ಹೇಳ್ಬಿಡ್ತಾರೆ. ಯಾವುದೋ ನೋಡ್ತು, ಹೊಸ್ತವು ಗೊತ್ತಿತ್ತು, ಅಂಗಡಿಯಲ್ಲಿ ತೊಗೊಳಕ್ಕೆ ಹೋದ, ಅದು ಹೇಳಿದ್ರೆ ಅಷ್ಟೇ ಕೊಡ್ತೀನಿ, ಹುಚ್ಚಿ ಬೇರೆ ಕಡೆ ಬೇಕಾದ ಸಿಗತ್ತೆ ಬಾ ಅಂತ. ಆಶ್ಚರ್ಯ ಅಲ್ಲ ಅದು. ಆದರೆ ಇನ್ನೊಂದು ಎಲ್ಲೆಲ್ಲೂ ಸಿಗೋದಿಲ್ಲ, ಅದೇನಂತಾರೆ? ಅದಕ್ಕೆ ಕೇಳಿದಷ್ಟೇ ಕೊಡೋದು, ಬೇರೆ ಬೆಲೆ ಇಲ್ಲ. ದೇವ್ರ ಬಗ್ಗೆ ಇನ್ನೊಂದು ಮಹತ್ವ ಬಂತು. ಯಾತಕ್ಕೆ ದೇವರಲ್ಲಿ ಭಾರಿ ಭಕ್ತಿ ಮಾಡಬೇಕು ಅಂದರೆ, ಒಂದೇ ವಸ್ತು ಇದ್ದಾಗ ಏನು ಮಾಡ್ತಾನೆ? ಕೇಳಿದ ರೇಟ್ ಕೊಡೋದು, ಬೇರೆ ದಾರಿನೇ ಇಲ್ಲ ಅವನಿಗೆ. ಬೇಕಾದಷ್ಟು ಇದ್ದಾಗ ಏನು ಮಾಡ್ತಾನೆ? ಅಚೌಕಾಶ ಶುರು ಮಾಡ್ತಾನೆ. ಅವಾಗ ಇನ್ನೊಂದಿದೆ, ಅಲ್ಲಿ ಬೇರೆ ಅಂಗಡಿಗೆ ಹೋಗ್ತೀನಿ ಅಂತಾರೆ, ಅವಾಗ ಅಡ್ಜಸ್ಟ್ ಮಾಡ್ಕೊತಾನೆ. ಇದು ಇಂಪಾರ್ಟೆಂಟ್. ಅದು ಬ್ರಹ್ಮಾದಿ ದೇವತೆಗಳಲ್ಲಿ ಭಕ್ತಿ ಡಿಸ್ಟ್ರಿಬ್ಯೂಟ್ ಆಗಿಬಿಡುತ್ತದೆ. ಅಂಥವ್ರು ಅನಂತ ಅನಂತ ಇದ್ದಾರೆ ಬ್ರಹ್ಮದೇವರು. ಬರೋರು ಅನಂತ ಇದ್ದಾರೆ, ಭಕ್ತರ ಅನಂತ ಇದ್ದಾರೆ. ಅದು ಎಲ್ಲರೂ ಯಾರು ತಗೊಂಡ್ರು ಬಿಡೋ, ಇನ್ನೊಬ್ರು ಇದ್ದಾರೆ ಅಂತ ಹೇಳಕ್ಕೆ ಬರ್ತದೆ. ಅದು ದೇವರಿಗೆ ಮಾತ್ರ, ಒಬ್ಬನೇ, ಇನ್ಯಾರೂ ಇಲ್ಲ. ಅದು ಭಾರಿ ಇಂಪಾರ್ಟೆಂಟ್. ಅದಕ್ಕೆ ಆಶ್ಚರ್ಯ. ದೇವರಲ್ಲಿ ಪರಮಾವಧಿ ಭಕ್ತಿ ಮಾಡಲಿಕ್ಕೆ ಕಾರಣ ಅದು. ಒಂದು ಇನ್ನೂ ಒಬ್ಬರೇ ಇರೋದಕ್ಕೂ ಅನೇಕರಿದ್ದಕ್ಕೂ ನ್ಯಾಚುರಲಿ ನಮಗೆ ಮಹತ್ವ ಗೊತ್ತಾಗೋದ್ರಿಂದ ಅವನೊಬ್ಬನೇ ಇರೋದ್ರಿಂದ ಅದಕ್ಕೆ ಹೇಳ್ತಾರೆ. ಅನಾಶ್ಚರ್ಯಮಿ ಅನಾಶ್ಚರ್ಯವದಪಿ ಅಸುರಾದಯ ಪಶ್ಯಂತೀತಿ ಕಶ್ಚದಿತಿ ವಿಶೇಷಣ. ಒಂದು ಸ್ವಾರಸ್ಯವನ್ನು ಹೇಳಿದರು. ದೇವರ ಆಶ್ಚರ್ಯ ಆಶ್ಚರ್ಯ ಅಂತ ನೋಡ್ತಾರೆ, ನೋಡೋರೆಲ್ಲ ಜ್ಞಾನಿಗಳು ಅಂತ ಹೇಳಿಬಿಟ್ರು. ದೇವರನ್ನು ಆಶ್ಚರ್ಯ ಅಲ್ಲ ಅಂತ ನೋಡಿದವರು ಇದ್ದಾರೆ ಅಂತ ಕೇಳಿದರೆ, ಇದ್ದಾರೆ ಅಸುರರು, ಆಶ್ಚರ್ಯ ಅಂತ ನೋಡೋದೇ ಇಲ್ಲ. ದುರ್ಯೋಧನ ಶಕುನಿ ಆಶ್ಚರ್ಯ, ಕೃಷ್ಣ ಆಶ್ಚರ್ಯ ಅಲ್ಲ, ಭಾಳ ಆಶ್ಚರ್ಯ ಅಂತ. ಶಕುನಿ ಭಾರಿ ಬ್ರೈಟ್ ಅವನ ದೃಷ್ಟಿಯಲ್ಲಿ, ಕೃಷ್ಣ ವಿಶ್ವರೂಪ ತೋರಿಸಿದಾಗಲೂ ಕನಿಗೆ ಏನೋ ಮಾಡಿಬಿಟ್ಟ ಅಂತ ತಿಳ್ಕೊಂಬಿಡ್ತಾನೆ. ಹೇಳಿದ್ರು ಕೂಡ ಒಳ್ಳೇದು ಅಂತ ತಿಳ್ಕೊತಾನೆ, ಕೃಷ್ಣ ಸರಿಯಾಗಿ ಹೇಳಿದ್ರು ಕೂಡ ಅದನ್ನೇನು ತಿಳ್ಕೊತಾನೆ. ಸರಿ, ಆಚಾರ್ಯರು ಇವತ್ತು ಆಚಾರ್ಯ ಎಷ್ಟು ಜನ ತಿಳ್ಕೊಂಡಿದ್ದಾರೆ? ಆಚಾರ್ಯರನ್ನೇ ಒನ್ ಆಫ್ ದಿ ಮೆನಿ ಅಂತ ತಿಳ್ಕೊಂಬಿಟ್ಟರೆ ತಪ್ಪದು. ಆಚಾರ್ಯ ಶ್ರೀಮದ್ ಆಚಾರ್ಯ ಅವ್ರ ಆಶ್ಚರ್ಯ ಅಂತ ಗೊತ್ತಾಗ ಅದಕ್ಕೆ ಸ್ವರಬಲ ಓದಿದಾಗ ಓದ್ದೇ ಇದ್ದವರು ನಮ್ಮಲ್ಲೇ ಎಷ್ಟು ಅವರೊಬ್ಬರೇ ಏನ್ರಿ ಆಚಾರ್ಯರು ಅಂತೇಳಿ, ಅದು ಯಾಕೆ ಓದಿಲ್ಲ ಅಂತ ಆನೆ ಸಪೋರ್ಟ್ ಮಾಡ್ಕೊಳ್ಳೋಕ್ಕೆ. ವಿಕಾಸನ ಆಚಾರ್ಯ ಇದ್ದಾರೆ, ಅವ್ರಿಗಂತಾನು ಓದಿಲ್ಲ ಇವ್ರಿಗಂತಾನು ಓದಿಲ್ಲ ಅಂತ ಜಸ್ಟಿಫಿಕೇಶನ್ ಮಾತಾಡ್ತಾರೆ, ತಪ್ಪದು. ಇವರೊಬ್ಬರೇ ಆಚಾರ್ಯರು ಅಂತ ಗೊತ್ತಾದಾಗ ಅದು ಆಶ್ಚರ್ಯ ಸಮೂಹ ಗುರುಹು ನಮಾದವ. ಗುರುಗಳಲ್ಲಿ ಆಶ್ಚರ್ಯ ಅಂದರೆ ಆಚಾರ್ಯರು, ದೇವರಲ್ಲಿ ಆಶ್ಚರ್ಯ ಅಂದರೆ ನಾರಾಯಣ. ಈ ರೀತಿ ನದಿಗಳಲ್ಲಿ ಆಶ್ಚರ್ಯ ಗಂಗಾ, ಒಂದೊಂದನ್ನು ಸಪ್ರೇಟ್ ಮಾಡ್ತಾ ಹೋಗೋದು. ಆ ಎಲ್ಲದರಲ್ಲೂ ಆಶ್ಚರ್ಯ ಅಂದರೆ ದೇವರು ಮತ್ತೆ ಎಲ್ಲದನ್ನು ಒಳಗೊಂಡು ಪ್ರತಿಯೊಂದು ಅವನಲ್ಲೇ ಇರೋದ್ರಿಂದಾಗಿಯೇ ಟೋಟಲಿ ಆಶ್ಚರ್ಯ ಅಂದರೆ ದೇವರೇನೆ. ತಸ್ಮಾತ್ ಗೋಚರಂ ಜ್ಞಾನಂ, ತಸ್ಮಾತ್ ತದ್ಗೋಚರಂ ಜ್ಞಾನಂ ತದ್ಗೋಚರವದೇವತು. ಅದಕ್ಕೆ ಆಶ್ಚರ್ಯೋ ಭಗವಾನ್ ಏತಾದೃಶ ಕ್ವಚಿತ್, ಇಂಥ ವ್ಯಕ್ತಿ ಇನ್ನೆಲ್ಲೂ ಇಲ್ಲ, ಎಲ್ಲೆಲ್ಲೂ ಇಲ್ಲ. ಅದಕ್ಕೆ ಆಶ್ಚರ್ಯ, ತಸ್ಮಾತ್ ತದ್ಗೋಚರಂ ಜ್ಞಾನಂ ತದ್ಗೋಚರವದೇವತು. ಅವನನ್ನು ತಿಳಿಸ್ಕೊಡ್ತಾ ಜ್ಞಾನವೇ ಹೊರತು ಬೇರೆ ಯಾವುದಕ್ಕೂ ಅದು ಕಂಪ್ಯಾರಿಸನ್ ಕೊಡೋಕ್ಕೆ. ಬ್ರಹ್ಮಜ್ಞಾನ ಯಾತಕ್ಕೆ ದೊಡ್ಡದು ಅಂದರೆ ಬೇರೆ ವಸ್ತುಗಳನ್ನು ತಿಳ್ಕೊಂಡ, ಸಾವಿರಾರು ವಸ್ತುವೇ ತಿಳ್ಕೊಂಡ ಅಷ್ಟೇ. ಬ್ರಹ್ಮಜ್ಞಾನ ಒಂದೇ ಇರೋ ತಿಳ್ಕೊಂಡ, ಅದು ಗ್ರೇಟ್ ಆಗಿಬಿಟ್ಟ. ಅರ್ಥ ಆಯ್ತಾ? ಬ್ರಹ್ಮಜ್ಞಾನ ಗ್ರೇಟ್ ಆಗಲಿಕ್ಕೆ ಕಾರಣ ಅದೊಂದು. ಯಾವ ಪದಾರ್ಥ ಒಂದೇ ಒಂದೇ ಇರುತ್ತೋ ಬೆಸ್ಟ್ ಆಗುತ್ತೆ, ಬೆಸ್ಟ್ ಸೆಲೆಕ್ಟೆಡ್ ಮಾಡಿದಾಗ ಎಕ್ಸ್ಪರ್ಟ್ ಅಂತ ಕರೀತಾರೆ, ಗೊತ್ತಾಯ್ತಾ? ಬೆಸ್ಟ್ ಅಲ್ಲ ಅಂತ ತಿಳ್ಕೊಳ್ಳೋಕ್ಕೂ ಎಕ್ಸ್ಪರ್ಟ್ ಆಗಿರಬೇಕು, ಬೆಸ್ಟ್ ಅಂತ ತಿಳ್ಕೊಂಡು ಎಕ್ಸ್ಪರ್ಟ್ ಆಗಬೇಕು. ದೇವ್ರನ್ನ ತಿಳ್ಕೊಂಡು ಯಾತ ಗ್ರೇಟ್ ಅಂದರೆ ಇರೋ ಸರ್ವೋತ್ತಮ ವಸ್ತುವನ್ನು ಅರ್ಥ ಮಾಡ್ಕೊಂಡಿದ್ದಾನೆ ಗ್ರೇಟ್ ಅಂತ ಅರ್ಥ. ಅದು ಬ್ರಹ್ಮಜ್ಞಾನ, ವಸ್ತುಗಳ ಜ್ಞಾನ ಅನಂತ, ಬ್ರಹ್ಮಜ್ಞಾನ ಒಂದೇ, ಅದು ಹೈಯೆಸ್ಟ್. ಆದ್ದರಿಂದ ಸೊ ಬಂದರ ಬಗ್ಗೆ ಸರಿಯಾಗಿ ತಿಳ್ಕೊಂಡಾಗ ಏನಾಗ್ಬಿಡ್ತಾನೆ ಅವನೀಗ, ಎಲ್ಲ ತಿಳ್ಕೊಂಡಂತೆ ಲೆಕ್ಕ. ಈ ಅರ್ಥದಲ್ಲೂ ದೇವರು ಬ್ರಹ್ಮಜ್ಞಾನಕ್ಕಿರೋ ಮಹತ್ವ ತುಂಬ ದೊಡ್ಡದು. ದೇಹಿ ಕುತೋವಧ್ಯ ಯಸ್ಮಾದಯಂ ಈಶ್ವರ ಸರ್ವಸ್ಯ ಜೀವನ ಜೀವಸ್ಯ ಸೂಕ್ಷ್ಮೇ ಸ್ಥೂಲೇ ಚ ದೇಹೇ ರಕ್ಷಕತ್ವೇನ ಅವಸ್ಥಿತಃ ಅತಏವ ಅವಧ್ಯ. ಆ ಘಟ್ಟ ಅದು ವಿವರಣೆ ಕೊಡ್ತಾರೆ. ಪ್ರತೀತೈವ ಅರ್ಥ ಕಿಂನ ಸ್ಯಾದಿತ್ಯತಃ ಸೋಕ್ತ ಅಮ್ಮತಿ ಮಾಹ ಆಶ್ಚರ್ಯ. ಇದೆ ಸುಮ್ಮನೆ ಆಶ್ಚರ್ಯವತ್ತಂದ್ರೆ ಆಶ್ಚರ್ಯದಂತೆ ಅಂತ ಯಾಕೆ ತಿಳ್ಕೊಬಾರದು, ಆಶ್ಚರ್ಯವೇ ಅಂತ ಯಾಕೆ ತಿಳ್ಕೊಬೇಕು ಅಂದರೆ ಸ್ಮೃತಿನ ಕೋಟ್ ಮಾಡಿದ್ರು ಬ್ರಹ್ಮತರ್ಕನ. ಸ್ಮೃತಿ ಅಂತ ಯಾತಕ್ಕೆ ಕರೀತಾರೆ ಬ್ರಹ್ಮತರ್ಕನ? ಸ್ಮೃತಿ ಅಂತ ಯಾತಕ್ಕೆ ಕರೀತಾರೆ ಬ್ರಹ್ಮತರ್ಕಾದಿಗಳನ್ನು? ಯಾವುದಕ್ಕೆ ಬರೆದವನು ಗೊತ್ತು ಅದನ್ನೇನಂತ ಕರಿಬೇಕು? ಸ್ಮೃತಿ. ಯಾರು ಬರೆದವನು ಗೊತ್ತಿಲ್ಲ ಇಲ್ಲೇ ಇಲ್ಲ ಅದು ಶ್ರುತಿ. ಅದು ಬರೆದವನು ಇಲ್ಲ ಅಂತ ಹೇಳಿದರೆ ಶ್ರುತಿ, ಬರೆದವನು ಇಂಥವನು ಅಂತ ಹೇಳಿದರೆ ಸ್ಮೃತಿ. ಅದು ಬ್ರಹ್ಮತರ್ಕಾದಿಗಳು ಏನವಲ್ಲ, ಮಹಾಭಾರತ ಏನದು ಸ್ಮೃತಿ, ಋಗ್ವೇದಾದಿಗಳು ಏನವು ಶ್ರುತಿಯವು. ಅದಕ್ಕೆ ಅರ್ಥ ಡಿಫ್ರೆನ್ಸ್ ಗೊತ್ತಿರಬೇಕು ಎರಡಕ್ಕೂ ಕೂಡ. ಆಗತ್ತೆ ಮನುಸ್ಮೃತಿ ಈ ಸ್ಮೃತಿ ಅಂತ ಅರ್ಥ ಮಾಡಿ. ಪುರಾಣಗಳೆಲ್ಲ ಏನವು ಸಿಂಪಲ್, ಅದೇನು ಆನ್ಸರ್ ಅದಕ್ಕೆ? ಸ್ಮೃತಿಗಳೇ. ಯಾಕೆ? ಬರೆದವರು ವೇದವ್ಯಾಸದೇವರು, ಆದ್ದರಿಂದ ಬರೆದವ್ರ ಹೆಸರು ಹೇಳಿದ ತಕ್ಷಣ ಸ್ಮೃತಿ. ಅದು ಬರೆದವರು ಬರೆದವರು ಯಾರು ಗೊತ್ತಿಲ್ಲ ಅಂದರೆ ಸ್ಮೃತಿ ಅಲ್ಲ, ಗೊತ್ತಿಲ್ಲ ಅಷ್ಟೇ, ಇಲ್ಲ ಅಂದರೆ ಶ್ರುತಿ. ಅದು ಅಪೌರುಷೇಯ ಅಂದ್ರೇ ಬರೆದವ್ರು ಯಾವ ಪುರುಷ ಅಂತ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಅನಾದಿ ಶಬ್ದಕ್ಕೆ ಹಾಗೋ ಹಾಗೆ, ಅನಾದಿ ಅಂತ ಹೇಳಿದರೆ ಆದಿ ಇಲ್ಲ ಅಂತ ಅರ್ಥನೇ ಹೊರತು ಆದಿ ಯಾರದ್ದು ಗೊತ್ತಿಲ್ಲ ಅಲ್ಲ. ಆದಿ ಯಾರದ್ದು ಗೊತ್ತಿಲ್ಲ ಅಂದರೆ ಜ್ಞಾನಿನೇ ಅಲ್ಲ. ಆದಿ ಇಲ್ಲ ಅಂತಲೇ ಗೊತ್ತಿದೆ ಅಂದರೆ ಅದೇನು ಗ್ರೇಟ್. ಅದು ಆದಿ ಇಲ್ಲ ಅಂತ ಆಕಾಶಕ್ಕೆ ಆದಿ ಇಲ್ಲ ಅಂತಲೇ ಗೊತ್ತಿದೆ ಅದು ಅನಾದಿ. ಇವತ್ತು ಎಷ್ಟೋ ಜನ ಏನು ಮಾಡ್ತಾರೆ, ತಮ್ಗೆ ಗೊತ್ತಿರೋದು ಅನಾದಿ ಅಂದ್ಬಿಡ್ತಾರೆ ಅಷ್ಟೇ. ಅದು ಅವನಿಗೆ ಗೊತ್ತಿಲ್ಲ ಅಂತ ಅಷ್ಟೇ ಅರ್ಥ ಹೊರತು ಅದು ಆದಿ ಇಲ್ಲ ಅಂತ ಅರ್ಥ ಅಲ್ಲ. ಈ ಸ್ಮೃತಿ ಅಷ್ಟೇ. ಅದು ಆಮೇಲೆ ಮನುಸ್ಮೃತಿ ಸ್ಪೆಸಿಫಿಕ್ ಆಗಿ ಸ್ಮೃತಿ ಅಂತ ಯಾತಕ್ಕೆ ಕರೆದರಾಗಿದ್ರೆ ಮನುಸ್ಮೃತಿ ಯಾಜ್ಞವರ್ಗ ಪರಾಸ್ತಿ. ಅಲ್ಲಿ ಸ್ಮೃತಿ ಶಬ್ದಕ್ಕೆ ಏನರ್ಥ? ಧರ್ಮಶಾಸ್ತ್ರ ಅಂತ. ಸ್ಮೃತಿ ಶಬ್ದಕ್ಕೆ ಎರಡು ಅರ್ಥ ಆಯಿತು. ಒಬ್ಬ ಆತರಿರೋದೆಲ್ಲ ಸ್ಮೃತಿನೇ, ಜೊತೆಗೆ ಧರ್ಮಶಾಸ್ತ್ರದ ಬಗ್ಗೆ ಹೇಳಕ್ಕೆ ಹೊರಟಾಗ ಮಾತ್ರ ಏನು ಹೆಸರು ಬರುತ್ತೆ? ಮಹಾಭಾರತ ಸ್ಮೃತಿ ಅಂತ ಕರೀಲಿಲ್ಲ, ಭಾಗವತ ಸ್ಮೃತಿ ಅಂತ ಕರೀಲಿಲ್ಲ. ಮಹಾಭಾರತ ಇತಿಹಾಸ, ಭಾಗವತ ಪುರಾಣ, ಮನುಸ್ಮೃತಿ ಅಂತ ಕರೆದು. ಸ್ಮೃತಿ ಅಂದರೆ ಆಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳೆಲ್ಲ ಧರ್ಮಶಾಸ್ತ್ರ. ಅದನ್ನು ಹೇಳೋ ಗ್ರಂಥಕ್ಕೆ ಏನಂತ ಕರೀತಾರೆ? ಸ್ಮೃತಿ ಅಂತ. ಅದು ಇನ್ನೊಂದು ಅರ್ಥ. ಸೊ ಇಲ್ಲೆಲ್ಲ ಹೇಳಬೇಕಾದ್ರೆ ಬ್ರಹ್ಮತರ್ಕ ಯಾವ ಸ್ಮೃತಿ ಸ್ಮೃತಿ ಅಂತ ಹೇಳಿಬಿಟ್ಟಿದ್ದಾರೆ, ಬ್ರಹ್ಮತರ್ಕ ಸ್ಮೃತಿ ಅಂತ ಓದ್ಕೋಬೇಕಂತ ಆ ರೀತಿ ಮಾಡಬಾರದು. ಇಲ್ಲಿ ಅರ್ಥ ಬೇರೆ. ದೇಹಿ ಕುತೋವಧ್ಯ ಪ್ರೀತ ಪ್ರತೀತ ಏವ ಅರ್ಥ ಸೋಕ್ತಾರ್ಥೆ ಸ್ಮೃತಿ ಸಮ್ಮತಿ ಮಾಹ ಆಶ್ಚರ್ಯ ಇತಿ. ತದ್ಗೋಚರಮಿತ್ಯನೇನ ಆಶ್ಚರ್ಯವತ್ತಿತ್ತೇ ತತ್ ಕ್ರಿಯಾವಿಶೇಷಣಮಿತಿ ಉಕ್ತಂ ಭವತಿ. ಸೊ ಆಶ್ಚರ್ಯ ಎಂಬುದೇನದೋ ಕ್ರಿಯಾವಿಶೇಷಣ ಆಶ್ಚರ್ಯವದೇವ ಅಂತಾರೆ. ಕ್ರಿಯಾವಿಶೇಷಣ ಅಂದರೆ ಅಡ್ವರ್ಬ್. ಹೇಗೆ ಪಶ್ಯತಿ? ಆಶ್ಚರ್ಯವತ್ ಪಶ್ಯತಿ. ಸೊ ಪಶ್ಯತಿಗೆ ಕ್ವಾಲಿಫೈ ಮಾಡಿದಾಗ ಏನಾಗುತ್ತದೆ? ವರ್ಬನ್ನು ಇದು ಮಾಡಿದಾಗ ಅಡ್ವರ್ಬ್. ಅಡ್ವರ್ಬ್ ಅಂದ್ರೇನು? ಕ್ರಿಯಾವಿಶೇಷಣ. ಅಬ್ಜೆಕ್ಟಿವ್ ಅಂದ್ರೇನು? ನಾಮವಿಶೇಷಣ. ಇದು ಕ್ರಿಯಾವಿಶೇಷಣ. ಹೇಗೆ ಪಶ್ಯತಿ ಅಂದರೆ ಆಶ್ಚರ್ಯವತ್ ಪಶ್ಯತಿ, ಅದು ಕ್ರಿಯಾವಿಶೇಷಣ ಅಂತ ಹೇಳಿದ್ರು. ತದ್ಗೋಚರವಿತ್ಯನೇನ ಆಶ್ಚರ್ಯವತ್ತಿತ್ತೇ ತತ್ ಕ್ರಿಯಾವಿಶೇಷಣವಿತ್ಯುಕ್ತಂ ಭವತಿ. ನಾನು ಭಗವಾನ್ ಆಶ್ಚರ್ಯ ಏವ ಚೇತ್ ತರ್ಹಿ ಸರ್ವೇಷಾಮಪಿ ಆಶ್ಚರ್ಯತ್ವಾತ್ ಕಶ್ಚಿತ್ ಇತಿ ವಿಶೇಷಣ ವ್ಯರ್ಥಂ. ಹಾಗಿದ್ರೆ ಆಶ್ಚರ್ಯವತ್ ಪಶ್ಯತಿ ಕಶ್ಚಿತ್ ಅಂತ ಯಾಕೆ ಹೇಳಬೇಕು? ಕಶ್ಚಿತ್ ಅಂತ ಹೇಳೋದ್ರ ಬದಲು ಎಲ್ಲ ಅಂತ ಹೇಳಿದ್ರೆ ಮೂರು ಹೋಗ್ತಿತ್ತು. ಯಾಕೆ ಕಶ್ಚಿತ್ ಅಂತ ಹೇಳಿದರು ಅಂದರೆ ಅಸುರರು ಆಶ್ಚರ್ಯವಾಗಿದ್ರೆ ಆಶ್ಚರ್ಯ ಅಲ್ಲ ಅಂತ ತಿಳ್ಕೊತಾರೆ, ಆದ್ದರಿಂದ ಹೇಳಿದರು ಅಂತ ಅರ್ಥ. ಅರ್ಥ ಆಯ್ತಾ? ಅವ್ರು ಆಶ್ಚರ್ಯವಲ್ಲದನ್ನು ಆಶ್ಚರ್ಯ ಅಂತ ತಿಳ್ಕೊತಾರೆ, ಆಶ್ಚರ್ಯವಾಗಿದ್ದನ್ನು ಆಶ್ಚರ್ಯ ಅಲ್ಲ ಅಂತ ತಿಳ್ಕೊತಾರೆ. ಅದಕ್ಕೇನಂತ ಹೆಸರು? ಅದೇ ಭ್ರಮೆ ಅಂತ ಹೆಸರು. ಹಗ್ಗನ ಹಾವನ್ ತಿಳ್ಕೊಡೋದು, ಹಾವನ ಹಗ್ಗ ಅಂತ ತಿಳ್ಕೊಡೋದು, ಅದಕ್ಕೆ ಭ್ರಮೆ. ಇವರು ಭ್ರಮೆ ಇದೆ. ಆದರೆ ದೇವತೆಗಳು ಸರಿಯಾದ ತಿಳ್ಕೊಳ್ಳೋದ್ರಿಂದ ಆಶ್ಚರ್ಯವನ್ನೇ ಆಶ್ಚರ್ಯ ಅಂತ ತಿಳ್ಕೊಳ್ಳಿದ್ರೆ ಅವ್ರಿಗೆ ಭ್ರಮೆ ಇಲ್ಲ ಅಂತ ಅರ್ಥ. ಹಸುರು ಹೇಗೆ ತಿಳ್ಕೊತಾರೆ ಬರ್ತಾರೆ? ಉತ್ತರ ಅದೇ ಭ್ರಮೆ. ಭ್ರಮೆ ಇರೋದೇ ಹಾಗೆ. ಹಾವನ್ನು ಹಗ್ಗ ಅಂತ ತಿಳ್ಕೊಳ್ಳೋದು ಹೇಗೆ ಭ್ರಮೆನೋ, ಆಶ್ಚರ್ಯವಾದ ದೇವರನ್ನು ಆಶ್ಚರ್ಯನಲ್ಲ ಅಂತ ತಿಳ್ಕೊಳ್ಳೋದು ಭ್ರಮೇನೆ. ಸಂಘ ತದ್ಗೋಚರ ಮಿತ್ಯನೇನ. ಅದು ಗುರು ಏನು ಮಾಡಿ ಅಶ್ವತ್ಥಮಾಚಾರ್ಯ ಕೂಡ ದುರ್ಯೋಧನ ಸಹವಾಸ ಮಾಡಿದ್ದಕ್ಕೇನಾಯಿತು? ಕೃಷ್ಣ ನಿನ್ನ ಚಕ್ರ ಕೊಡು, ನಿನ್ನ ಮೇಲೆ ಬಿಟ್ಬಿಡ್ತೀನಿ. ಕೃಷ್ಣ ಉಪಯೋಗಿಸಿದ್ರೇನೆ ಅಷ್ಟು ಎಫೆಕ್ಟ್ ಇರಬೇಕಾದ್ರೆ ಕೃಷ್ಣನ ಮೇಲೆ ಬಿಡೋಕ್ಕೆ ಹೇಗೆ ಸಾಧ್ಯ ಇದೆ? ದುರ್ಯೋಧನ ಯೋಚನೆ ಆಗುತ್ತೆ. ಕಾಂಟ್ಯಾಕ್ಟ್ ಮಾಡಿದ್ರೆ ಏನು ತಿಂತ ಶುರು ಆಯ್ತು ಅವ್ರಿಗೆ ಕೂಡ. ಅದು ಸಂಘ ದೋಷದಿಂದ ಬಂತದ್ದು, ಹಸರಾವೇಶ ಬಂತು. ಅದು ಹೋದ ತಕ್ಷಣ ಸರಿ ಹೋಯಿತು. ಇತ್ತೇತದ್ ಭವತಿ. ನಾನು ಭಗವಾನ್ ಆಶ್ಚರ್ಯ ಏವತ್ತೆ ಕಶ್ಚಿತ್ ಇತಿ ನಹಿ ಸ್ತಂಭ ಕಶ್ಯತಿ ದೇವ ಸ್ತಂಭ ಇತ್ಯತಃ ಅನಾಶ್ಚರ್ಯ. ಒಂದು ಕಂಬ ಇದ್ದರೆ ಎಲ್ಲರಿಗೂ ಕಂಬನೇ ಅದು. ನನ್ನ ಇನ್ ಮೈ ಒಪಿನಿಯನ್ ದಿಸ್ ಇಸ್ ಪಿಲ್ಲರ್ ಅಂತ ಹೇಳ್ತಾರ. ಇನ್ನು ಎವರಿಬಡಿಸ್ ಒಪಿನಿಯನ್ ಏನಾಗಬೇಕದು? ಪಿಲ್ಲರ್ ಇಸ್ ಪಿಲ್ಲರ್, ವೆದರ್ ಇಸ್ ಒಪಿನಿಯನ್ಸ್ ಆರ್ ನಾಟ್ ಏನಾಗಬೇಕದನ್ನ ಪಿಲ್ಲರ್ ಪಿಲ್ಲರೇ. ಸೊ ಆಶ್ಚರ್ಯ ಆಶ್ಚರ್ಯ ಯಾಕೆ ಹೇಳಬಾರ್ದು ಅಂದರೆ ನಿಜ ಕಂಬನ ಗೋಡೆ ಅಂತ ಆದವರು ತಲೆ ಹೊಡಿಸ್ಕೊಂಡ್ರಲ್ಲೇನು, ಅದು ತಪ್ಪು ತಿಳ್ಕೊಂಡ್ರಲ್ಲೇನು, ದುರ್ಯೋಧನ ಗೋಡೆಗೆ ಹೊಡ್ಕೊಂಡು ಇದು ಮಾಡ್ಕೊಂಡು ಅವಮಾನ ಗುರಿ ಆದನಲ್ಲ, ಅವ್ನು ಭ್ರಾಂತಿ ಅವರಿಗೆ. ಸೊ ದುರ್ಯೋಧನ ಇದು ದುಷ್ಟರು ಇವತ್ತಷ್ಟೇ ಎಲ್ಲ ದೇವರು ಮಾತ್ರ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಎಷ್ಟು ಆಶ್ಚರ್ಯ! ಹೇಳಿ ದೇವ್ರನ್ನ ಒಂದು ಒಪ್ತೀನಿ ಅಂತಾರೆ ಹೇಳೋ ಕೊನೆ ಪಕ್ಷ. ಇನ್ನೂ ಹೇಳೋದಾದರೆ ದೇವ್ರನ್ನ ಒಬ್ಬಿಟ್ಟು ಒಪ್ಪಿರ್ತೇನೆ ಅಂತೇಳಿದ್ರೆ ಅಟ್ಲೀಸ್ಟ್ ಒಂದು ಬುದ್ಧಿ ಇದೆ. ಆದರೆ ದೇವ್ರನ್ನೇ ಒಪ್ಪೋದಿಲ್ಲ ಅಂಥೇಳಿ ಜಗತ್ತು ಒಪ್ತೇನೆ ಅಂದರೆ ಎಷ್ಟು ದೊಡ್ಡ ಅವ್ರು ಅಂತ. ಎಷ್ಟು ಜನ ಇದ್ದಾರೆ? ಸ್ವಲ್ಪ ಇದ್ದಾರೆ, ಹೆಚ್ಚಿದ್ದಾರ? ಸಿಕ್ಕಾಬಡಿ ಜನ ಇದ್ದಾರೆ. ಅದಕ್ಕೋಸ್ಕರನೇ ಕಶ್ಚಿತ್ ಅಂದರೆ ಕಡಿಮೆ ಜನ ಅಂತ ಅರ್ಥ. ದೇವರನ್ನ ಆಶ್ಚರ್ಯ, ದೇವ್ರನ್ನ ಸರಿಯಾಗಿ ತಿಳಿದ ಆಶ್ಚರ್ಯ ಅಂತ ಹೇಳೋ ಸಂಖ್ಯೆ ಯಾವಾಗಲೂ ಕಡಿಮೆ. ಅದಕ್ಕೇನೆ ಕಶ್ಚಿತ್ ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ಜತದ ಸಿದ್ಧಿ. ಕಶ್ಚಿತ್ ಅಲ್ಲಿ ಲಿಂಕ್ ಮಾಡ್ಕೊಂಡ್ಬಿಟ್ರೆ ಕಶ್ಚಿತ್ ಅನ್ನೋದು ಯಾವಾಗಲೂ ಕಡಿಮೆ ಜನ ಅಂತ ಅರ್ಥ ಹೇಳೋದು. ತುಂಬ ಜನ ತಿಳ್ಕೊಂಡಾಗ ಮೆನಿ, ಕೆಲವು ಜನ ತಿಳ್ಕೊ ಎಲ್ಲೋ ಒಬ್ಬ ಅಂತ ಹೇಳ್ತೀವಿ. ನಾವು ಹೇಳೋ ಎಲ್ಲೋ ಒಬ್ಬ ಜನ ಇರ್ತಾರೆ ಅಂತ ಹೇಳಿದ್ರೆ ಹಾಗೆ ಒಬ್ಬ ಅಂದರೆ ಕಡಿಮೆ ಅಂತ ಅರ್ಥ. ದೇವರನ್ನು ಆಶ್ಚರ್ಯವಾದ ದೇವರನ್ನು ಆಶ್ಚರ್ಯ ಅಂತ ತಿಳ್ಕೊಳ್ಳೋ ಜನರ ಸಂಖ್ಯೆ ಎಷ್ಟು ಅಂದರೆ ತುಂಬ ಕಡಿಮೆ. ಅದು ಕಶ್ಚಿತ್ ಅಂತ ಹೇಳಿಬಿಟ್ರು. ಅವರು ಆಶ್ಚರ್ಯ ಅಲ್ಲ ಅಂತ ತಿಳ್ಕೊಂಡು ಜನಗಳೇ ಭಾರಿ ಹೆಚ್ಚು. ಆದ್ದರಿಂದ ಅವರು ತುಂಬ ಜನ ಇದ್ದಾರೆ. ಹೊಸಬತಿಯ ಮೇಲಿನ ಹಾಳ ಅಂತ ಹೇಳೋದು ನಿದರ್ಶನ ಅದು. ಯದ್ಯಪಿ ಈಶ್ವರ ಸರ್ವೇಶಾಮ್ ಆಶ್ಚರ್ಯ ಏವ. ಹೌದು, ಕಂಬ ಕಂಬನೇ. ಆದರೆ ಇವರಿಗೆ ತಿಳುವಳಿಕೆ ಇಲ್ಲದವರಿಗೆ ಮಾತ್ರ, ಕುರುಡನಿಗೆ ಕಂಬ ಏನು ಗೊತ್ತಾಗೋದಿಲ್ಲ. ಕಂಬ ಕಂಬನೆ ಅಂತ ಗೊತ್ತಾಗಲು ಸಾಧ್ಯವೇ ಇಲ್ಲ ಅವನಿಗೆ. ಕಣ್ಣ ಕ್ರಿಯೆ ಕಾಣದೇ ಇದ್ದವನಿಗೂ ಹಾಗೆ. ತಥಾಪಿ ವಿಪರೀತದರ್ಶಿನಾಂ ಬಹೂನಾಂ ಭಾವಾತ್ ಹೇಗೆ ಹೇಳ್ತಾರೆ ನೋಡಿ. ವಿಪರೀತದರ್ಶಿಗಳು ಅಂದ್ರೇನು? ವಿಪರೀತ ಶಬ್ದಕ್ಕೆ ಏನರ್ಥ? ಕನ್ನಡದ ವಿಪರೀತ ಮಾಡಬಾರ್ದು ಮದ್ದ ಹೇಳಿದ್ದು. ತುಂಬ ತಿಳ್ಕೊಂಡವರೆಲ್ಲ ಭ್ರಮೆ ತಿಳ್ಕೊಂಡು ಬಂದವರು ಅಂತ ಅರ್ಥ ಅಲ್ಲ. ಆಪೋಸಿಟ್ ತಿಳ್ಕೊಳ್ಳೋರು. ವಿಪರೀತ ಜ್ಞಾನಂ ವಿಪರ್ಯಯ ಹೇಳಿದ್ದಾರೆ. ವಿಪರೀತದರ್ಶಿ ನಾಮ್ ಎಕ್ಸಾಕ್ಟ್ಲಿ ಆಪೋಸಿಟ್ ತಿಳ್ಕೊಳ್ಳೋದು. ಕತ್ತೆನೆ ಬೆಳಕು, ಬೆಳಕನ್ನು ಕತ್ತಲೆ, ಹಗ್ಗನ ಹಾವು, ಹಾವನ್ನ ಹಗ್ಗ, ಶುಕ್ತಿ ರಜತ, ರಜತ ಶುಕ್ತಿ, ಆ ಟೈಪ್. ಬಹೂನಾಂ ಭಾಷ್ಯ ಭಾವಾತ್ ಯಥಾವತ್ ದರ್ಶಿನಃ ಕಶ್ಯಚಿದೇವ ಭಾವಾತ್. ಯಥಾವತ್ ದರ್ಶಿಗಳ ಸಂಖ್ಯೆ ತುಂಬ ಕಡಿಮೆ ಆದ್ದರಿಂದಾಗಿನೆ ಕಶ್ಚಿತ್ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಬಂದಿರೋದರಿಂದ ಮುಂದೆ ಸರಿ ಹೋಯಿತು. ಭಾವಾತ್ ಆಶ್ಚರ್ಯತೆಯ, ಭಗವಾನ್ ಆಶ್ಚರ್ಯತೆಯ ವಿವಕ್ಷ್ಯ ಕಶ್ಚಿದಿತಿ ವಿಶೇಷಣಂ ಯುಕ್ತಮಿತಿ ಭಾವ. ದೇವರು ತಿಳ್ಕೊಳ್ಳೋರ ಬಗ್ಗೆ ತಿಳ್ಕೊಳ್ಳೋರು ಕಡಿಮೆ, ದೇವ್ರ ಬಗ್ಗೆ ಹೇಳೋರು ಕಡಿಮೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ. ದೇವ್ರನ್ನ ಕಾಣೋರು ಎಲ್ಲೋ ಕೆಲವರು, ದೇವ್ರ ಬಗ್ಗೆ ಹೇಳೋರು ಎಲ್ಲೋ. ಯೂನಿವರ್ಸಿಟಿಗಳಲ್ಲಿ ದೇವ್ರ ವಿಷಯ ಇಲ್ಲ. ಇವತ್ತು ಜಗತ್ತಿನ ಯಾವ ಯೂನಿವರ್ಸಿಟಿಯಲ್ಲೂ ಕೂಡ ಏನಿಲ್ಲ, ದೇವ್ರ ಬಗ್ಗೆ ಇಲ್ಲ ಅಂತ ತಿಳ್ಕೊಳ್ಳಿ. ಯಾವ ಸ್ಕೂಲಲ್ಲೂ ಇಲ್ಲ. ಅದು ಎಷ್ಟು ಕಡಿಮೆ ಇವತ್ತು ಅದು ಅರ್ಥ ಮಾಡಿಕೊಂಡ್ರೆ. ಆಶ್ಚರ್ಯವತ್ ವದತಿ ತಥೈವ ಚಾನ್ಯ. ಆಶ್ಚರ್ಯವಚ್ಚೈನ ಮನ್ಯ ಶೃಣೋತಿ. ದೇವ್ರ ಬಗ್ಗೆ ಹೇಳೋದಕ್ಕೆ ಹೋದಾಗ ಎಷ್ಟು ಜನ ಬರ್ತಾರೆ? ದೇವ್ರ ಬಗ್ಗೆ ಪ್ರವಚನ ಹಿಡ್ಕೊಂಡೋಗಿ ಕೂಡಿಸ್ಕೋಬೇಕಷ್ಟೆ. ಅದು ಬೇರೆ ಅದರ ಪ್ರವಚನ. ದಬ್ಬಿದ್ರು ಹೋಗೋದಿಲ್ಲ, ಏನು ಮಾಡ್ತಾರೆ ಅವರು, ತಳ್ಳಿದ್ರು ಒಳಗೆ ಬರ್ತಾರೆ. ಅದಕ್ಕೆ ಬೇಕಿದೆ ಬ್ಲಾಕಲ್ಲಿ ತೊಗೊಂಡೋಗ್ತಾರೆ. ಯಾಕೆಂದ್ರೆ ದೇವ್ರ ಅಳದ್ದು ನೋಡೋದಕ್ಕಿರೋ ಕುತೂಹಲ ಯಾರಿಗಿಲ್ಲ ಅವರಿಗೆ? ದೇವ್ರ ಬಗ್ಗೆ ಕೇಳೋದಕ್ಕಿಲ್ಲ, ದೇವ್ರ ಬಗ್ಗೆ ನೋಡೋದಕ್ಕಿಲ್ಲ, ಮತ್ತು ದೇವ್ರ ಬಗ್ಗೆ ಹೇಳೋದಕ್ಕೂ ಇಲ್ಲ. ಹೇಳೋರ ಸಂಖ್ಯೆ ಕಡಿಮೆ, ಕೇಳೋರ ಸಂಖ್ಯೆ ಕಡಿಮೆ, ನೋಡಿದವ್ರ ಸಂಖ್ಯೆನೂ ಕಡಿಮೆ. ಅದು ಎಲ್ಲದೂ ಜಾಸ್ತಿ ಅವರಿಗೆ. ದೇವ್ರ ಬಗ್ಗೆ ಬಿಟ್ಟವರು, ಹೇಳದೇ ಇರೋರು, ನೋಡದೇ ಇರೋರು ಮತ್ತು ಕೇಳದೇ ಇರೋರು, ಅವರೆಲ್ಲ ಜಾಸ್ತಿ. ಆದ್ದರಿಂದ ಅವ್ರಿಗೆ ಇವೆಲ್ಲ ಸಾಲ ಬೇರೆ ಯಾವ ಭಾಷೆದಲ್ಲಿ ಅದು ಸಿಗೋದು. ಸುಮ್ಮನೆ ಓದಿ ನೋಡಿ, ದೇವ್ರ ವಿಷಯನೇ ಎಲ್ಲೆಲ್ಲೂ ಬಂದಿಲ್ಲ ಅವರು. ಭಗವದ್ಗೀತೆ ಎಲ್ಲೂ ದೇವ್ರ ವಿಷಯ ಬರೋದನ್ನೇ ನೋಡ್ಕೊಂಡ್ಬಿಡ್ತಾರೆ. ಭಗವದ್ಗೀತಾ ಭಾಷೆ ಹೇಗಾಗುತ್ತೆ? ತಪ್ಪು. ನಾಳೆ ದಿವಸ ನಾಳೆ ಪಾಠ ಇರೋದು ದ್ವಾದಶಿ, ನಾಡಿದ್ದು ಕಂಟಿನ್ಯೂ ಆಗುತ್ತೆ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯಃ.